గురుభ్యో నమః హరిః ఓం. హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవక్తరంగాయ మధ్వదుగ్ధాబ్ధయే నమః. గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ. బ్రహ్మచర్య హరిప్రీతి సువిద్యావాదశారిణః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాజరాజపదద్వంద్వ వారిజాసక్తమానసాన్ విశ్వప్రియ గురున్ వందే మందోహం ధీవిశుద్ధయే. సత్యం సత్యం పునః సత్యం విష్ణుతీర్థప్రసాదతః సర్వే కామా భవంతేవ శపథో బింబసన్నిధౌ. చింతామణిం స్వభక్తానాం కల్పవృక్షం జకామదం స్వామినం త్వాం రఘుప్రేమతీర్థం వందేహ్యభీష్టదం. శ్రీగురుభ్యో నమః హరిః ఓం. అథ గాయత్రి అర్థ. గాయత్రి అర్థ ఏను? ఆ ಚಿಂತನೆಯನ್ನು ತಿಳಿಸಿಕೊಡತಾ ಇದ್ದಾರೆ. ಯೋ ಭರ್ಗ ಭರಣ ಗಮನಕರ್ತ ನೋ ಅಸ್ಮಾಕಂ ಧಿಯ ಪ್ರಚೋದಯಾತ್. ಯಾವನಾದರೆ ಎಲ್ಲ ಜೀವರಾಶಿಗಳನ್ನು ತಾನೇ ಭಾರ ವಹಿಸಿ ಎಲ್ಲರನ್ನೂ ಮೋಕ್ಷದ ಪರ್ಯಂತ ಕರ್ಕೊಂಡು ಹೋಗ್ತಾ ಇದ್ದಾನೋ ಅಂಥ ಭಗವಂತ ನಹ ನಮ್ಮೆಲ್ಲರಿಗೂ ಕೂಡ ಧಿಯ ಪ್ರಚೋದಯ. ವಿಶೇಷವಾಗಿ ಭಗವಂತ ಬುದ್ಧಿಯನ್ನು ಪ್ರಚೋದಯಾತ್ ಪ್ರೇರಣೆ ಮಾಡಲಿ. ಅಲ್ಲ, ಬುದ್ಧಿಯನ್ನು ಪ್ರೇರಣೆ ಮಾಡೋದು ಅಂದರೆ ಏನು? ಯಾವ ವಿಷಯದಲ್ಲಿ ಬುದ್ಧಿ ಬರಬೇಕು ನಮಗೆ, ಯಾವ ವಿಷಯದಲ್ಲಿ ಇದೆ ಅಂದರೆ ಸಂಸಾರದ ವಿಷಯದಲ್ಲಿ ಬುದ್ಧಿ ಇದೆ, ದೇವರ ವಿಷಯದಲ್ಲಿ ಬುದ್ಧಿ ಇಲ್ಲ, ದೇವರ ಕಡೆ ಮನಸ್ಸು ಹೋಗ್ತಾ ಇಲ್ಲ. ಅದಕ್ಕೆ ಪ್ರಚೋದಯಾತ್ ಎಂಬುದಕ್ಕೆ ಅರ್ಥ ತಿಳಿಸಿಕೊಡ್ತಾ ಇದ್ದಾರೆ. ಸ್ವವಿಷಯೇ ಪ್ರೇರಯೇತ್, ತನ್ನ ವಿಷಯಕವಾಗಿ ನಮ್ಮನ್ನು ಪ್ರೇರಣೆ ಮಾಡಲಿ. ಏನಿದು ತನ್ನ ವಿಷಯಕವಾಗಿ ನಮ್ಮನ್ನು ಪ್ರೇರಣೆ ಮಾಡುವುದು ಅಂದರೆ, ಇಲ್ಲಿ ಹೇಳುತ್ತಾರೆ ಇಂದ್ರಿಯಗಳಲ್ಲಿ ದೇಹದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಭಗವಂತ ನಿಂತಿದ್ದಾನೆ. ಹಾಗೆ ಪದಾರ್ಥಗಳಲ್ಲಿ ಭಗವಂತ ವ್ಯಾಪ್ತನಾಗಿ ನಿಂತಿದ್ದಾನೆ. ಇಂದ್ರಿಯಗತ ಭಗವದ್ ರೂಪ, ಪದಾರ್ಥಗತ ಭಗವದ್ ರೂಪ, ಕ್ರಿಯೆಗಳಲ್ಲಿರುವ ಭಗವದ್ ರೂಪ, ಗುಣಗಳಲ್ಲಿರುವ ಭಗವದ್ ರೂಪ, ಇವುಗಳನ್ನೆಲ್ಲ ಸತತ ಚಿಂತನೆ ಮಾಡಿ ಬಿಂಬನಿಗೆ ಅರ್ಪಣೆ ಮಾಡುವುದೇ ನಮ್ಮ ಸಾಧನೆ. ಆ ರೀತಿಯಲ್ಲಿ ಸ್ವವಿಷಯೇ, ತಾನು ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ, ನಮ್ಮ ನಮ್ಮ ಯೋಗ್ಯತೆಗೆ ಎಟಕುವಂಥ ಜಾಗ ಏನೇನಿದೆ ಅಲ್ಲಲ್ಲೆಲ್ಲ ತನ್ನ ಚಿಂತನೆ ನಮಗೆ ಕೊಡಲಿ. ರಾಘವೇಂದ್ರ ಸ್ವಾಮಿಗಳ ಪ್ರಹ್ಲಾದರಾಜರ ಕುರಿತು ಹೇಳುತ್ತಾರೆ, ನವೇದ ಜಗದೀದೃಶಂ ಅಂತ. ಅವರು ಈ ಜಗತ್ತನ್ನು ಎಲ್ಲರನ್ನೂ ನೋಡುತ್ತಾ ಇದ್ರು, ಪ್ರಾಣಿಗಳನ್ನು ನೋಡುತ್ತಾ ಇದ್ರು, ಎಲ್ಲವನ್ನೂ ನೋಡುತ್ತಾ ಇದ್ರು, ಆದರೆ ಇದು ಕಂಡಿಲ್ಲಂತವರಿಗೆ. ಅವರು ಯಾರನ್ನು ನೋಡುತ್ತಾ ಇದ್ರು ಅಂದರೆ ಜಗತ್ತಿನ ಆಕೃತಿಯಲ್ಲಿರುವ ದೇವರನ್ನು ನೋಡುತ್ತಾ ಇದ್ರು. ಯಾರು ಮಾತಾಡಿದರು, ಏನು ನೋಡಿದರು, ಅವರ ಮನಸ್ಸು ಸದಾ ದೇವರ ಕಡೆಯೇ ಹೋಗ್ತಾ ಇತ್ತು, ಪದಾರ್ಥದ ಕಡೆ ಹೋಗ್ತಾ ಇದ್ದಿಲ್ಲ. ಹೇಗೆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಳ್ಳಿಕ್ಕೆ ಹೋದಾಗ ನಮ್ಮ ದೃಷ್ಟಿ ಕನ್ನಡಿ ಮೇಲೆ ಇರಲ್ಲ, ನಮ್ಮ ಪ್ರತಿಬಿಂಬದ ಮೇಲೆ ಮಾತ್ರ ಇರುತ್ತೋ, ಹಾಗೆ ಇಡೀ ಜಗತ್ತು ಪ್ರಹ್ಲಾದ ರಾಜರಿಗೆ ಕನ್ನಡಿಯಾಗಿತ್ತು. ಅಲ್ಲಿ ದೇವರನ್ನೇ ಕಾಣತಾ ಇದ್ರು. ಆ ರೀತಿಯಲ್ಲಿ ದೇವರು ನಮಗೆ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ. ಸ್ವವಿಷಯೇ ಪ್ರೇರಯೇತ್, ತನ್ನ ವಿಷಯದಲ್ಲಿ. ತನ್ನ ವಿಷಯ ಅಂದ್ರೆ ಇನ್ನೊಂದರ್ಥ, ಸದಾ ನಮಗೆ ನೆನಪಿರಬೇಕಾದ ವಿಷಯ ಯಾವುದು? ದೇವರ ವಿಷಯ ಯಾವುದು ಅಂದ್ರೆ, ದೇವರು ಗುಣಪೂರ್ಣ, ದೇವರು ದೋಷರಹಿತ, ದೇವರು ಸರ್ವತ್ರ ವ್ಯಾಪ್ತ. ಈ ಗುಣಗಳೆಲ್ಲದಕ್ಕೂ ಪ್ರಧಾನವಾದ ಗುಣ, ದೇವರು ಸ್ವತಂತ್ರ, ನಾನು ಅಸ್ವತಂತ್ರ. ಈ ಎರಡು ಸದಾ ನಮಗೆ ನೆನಪಿರಬೇಕು. ಇದು ಮಾತ್ರ ನೆನಪಿರಲ್ಲ ನಮಗೆ. ಎಷ್ಟು ಬಾಯಿಯಿಂದ ನಾನೇ ಮಾಡುತ್ತೇನೆ ಅಂತ ಹೇಳುವ ಹಂತ ಒಂದು, ಬಾಯಿಯಿಂದ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಮಾಡುವ ಕಾಲಕ್ಕೆ ಮಾತ್ರ ನಾನೇ ಮಾಡುತ್ತೇನೆ ಅಂತ ಮಾಡುವ ಹಂತ ಒಂದು, ಬಾಯಿಯಿಂದ ಹೇಳೋದು ಮಾಡುವ ಕಾಲಕ್ಕೂ ಸದಾ ದೇವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಪ್ರಜ್ಞೆ ಇರುವುದು ಕೊನೆಯ ಹಂತ. ಆ ಹಂತದವರೆಗೂ ದೇವರು ತನ್ನ ಪ್ರಜ್ಞೆ ನಮಗೆ ಕೊಡಲಿ. ಅಂದರೆ ನಮ್ಮ ಬೆಳಿಗ್ಗೆ ನಾವು ಸಂಕಲ್ಪ ಮಾಡುತ್ತೇವೆ, ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೂ ನನ್ನಿಂದ, ನನ್ನವರಿಂದ, ನನ್ನ ಅಧೀನರಾದವರಿಂದ ಏನು ಕರ್ಮ ಆಗುತ್ತೆ ಅವೆಲ್ಲವೂ ನೀನು ಮಾಡಿ ಮಾಡಿಸಿದ್ದು ನಿನಗರ್ಪಿತ. ಮಾಡುವಾಗ ಮಾತ್ರ ಈ ಜ್ಞಾನ ಲೋಪ ಆಗಿ ಬಿಡುತ್ತಾ ಇರುತ್ತೆ. ಆ ಲೋಪ ಆಗದಂತೆ ದೇವರು ನಮಗೆ ಬುದ್ಧಿ ಕೊಡಲಿ. ಇನ್ನ ಯಾರು ಈ ಕೊಡುವಂಥ ಬುದ್ಧಿ ಕೊಡುವಂಥ ದೇವರ ರೂಪ ಅಂದರೆ, ತಸ್ಯ ಸವಿತುಹು, ಸವಿತುಹು ಅಂತ ಹೇಳ್ತಾ ಇದ್ದಾರೆ. ಸವಿತೃ ನಾಮಕನಾದ ಭಗವಂತ. ಈತನೇ ಸವಿತೃ ಶಬ್ದ ಯಾಕೆ ಬರ್ತಾ ಇದೆ ಅಂದರೆ, ಹೇಳ್ತಾ ಇದ್ದಾರೆ ಈತ ಜಗದುತ್ಪಾದಕಸ್ಯ ದೇವಸ್ಯ ಅಂದರೆ, ಈತ ಜಗತ್ತನ್ನೇ ಹುಟ್ಟು ಜಗತ್ತಿಗೆ ಹುಟ್ಟು ಕೊಡುವಂಥವ. ಆದ್ದರಿಂದ ಸವಿತೃ ಶಬ್ದ ವಾಚ್ಯನಾಗಿದ್ದಾನೆ. ಅಷ್ಟೇ ಅಲ್ಲ, ದೇವಸ್ಯ ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳುವಾಗ ದೇವ ಶಬ್ದ ಏನು ತಿಳಿಸಿಕೊಡತಾ ಇದೆ ಅಂದರೆ, ಕ್ರೀಡಾದಿ ಗುಣ ವಿಶಿಷ್ಟಸ್ಯ, ಕ್ರೀಡಾದಿ ಗುಣಗಳಿಂದ ಕೂಡಿರ್ತಕ್ಕಂಥವ. ಏನಿದು ಕ್ರೀಡಾದಿ ಗುಣ ಅಂದರೆ, ದೇವರಿಗೆ ಈ ಎಲ್ಲವೂ ಕೂಡ ಲೀಲೆ ಅಂದರೆ ಬಹಳ ಸುಲಭವಾಗಿ ಆಗತಕ್ಕ ಕಾರ್ಯ. ಏನಿದು ಅಂದರೆ, ಒಂದು ಕ್ಷಣದಲ್ಲಿ ಇಡೀ ಭೂಮಂಡಲದಲ್ಲಿರತಕ್ಕಂಥ ಅಥವಾ 14 ಲೋಕಗಳಲ್ಲಿರುವಂಥ ಪ್ರಾಣಿ ರಾಶಿ ಏನಿದೆ, ತಾನು ಇದರಲ್ಲಿ ಈ ಜೀವಿ ಈ ಕೈ ಹೀಗೆ ಹಾಕಬೇಕು, ಈ ಕ್ಷಣದಲ್ಲಿ ಅದೇ ಕ್ಷಣದಲ್ಲಿ ಇನ್ನೊಂದು ಜೀವಿ ಇನ್ನೊಂದು ರೀತಿ ಮಾಡಬೇಕು, ಈ ರೀತಿಯಲ್ಲಿ ಹಿಂದಿನ ಜನ್ಮಗಳ ಲೆಕ್ಕ ಮಾಡಿ, ಆ ಪ್ರಾರಬ್ಧ ಲೆಕ್ಕ ಮಾಡಿ ನಮ್ಮ ಎಲ್ಲ ಚಟುವಟಿಕೆ ದೇವರು ನಡೆಸ್ತಾ ಇದ್ದಾರೆ. ಎಲ್ಲರ ಮೂಲಕ ತಾನೇ ಎಲ್ಲ ಮಾಡಿಸಿ ಬಿಡತಾ ಇದ್ದಾನೆ. ಏಕಏವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ, ಅವನೊಬ್ಬನೇ ನಿಂತು ಎಲ್ಲರಿಂದ ಮಾಡಿಸಿ ಬಿಡತಾ ಇದ್ದಾನೆ. ಅವಾಗ ಸ್ವಲ್ಪ ಆಶ್ಚರ್ಯ ಆಗುತ್ತೆ, 14 ಲೋಕದಲ್ಲಿ ಇಷ್ಟು ಜನಕ್ಕೆ ಏಕಕಾಲದಲ್ಲಿ ಎಲ್ಲ ಮಾಡಿಸಬೇಕಾದರೆ ಎಷ್ಟು ಶಕ್ತಿ ಖರ್ಚು ಆಗಬಹುದು ದೇಹವರದ್ದು. ಅಂದರೆ ಹೇಳುತ್ತಾರೆ, ದೇವರಲ್ಲಿ ಎಷ್ಟು ಶಕ್ತಿ ಇದೆ, ಆ ಶಕ್ತಿಯ ಸಾಸಿವೆ ಕಾಳಿನಷ್ಟು ಭಾಗದ ಅದರಲ್ಲಿ ಮತ್ತು ಸಾಸಿವೆ ಕಾಳಿನ ಬಹಳ ಸ್ವಲ್ಪ ಭಾಗ ಏನಿದೆ ಅಷ್ಟು ಆಗಲ್ಲ ಇಡೀ ಜಗತ್ತನ್ನು ನಡೆಸಿಬಿಡಲಿಕ್ಕೆ. ಅಂದರೆ ಅಂಥ ಪೂರ್ಣ ಶಕ್ತಿಮಂತ ಈ ಜಗತ್ತನ್ನು ನಡೆಸುವುದು ಆತನಿಗೆ ಕಷ್ಟದ ಕೆಲಸ ಅಲ್ಲ. ನಂತರ ಕ್ರೀಡಾದಿ ಗುಣವಿಶಿಷ್ಟಸ್ಯ ಅಂದರೆ ಇನ್ನೊಂದು ಅರ್ಥ, ಸರಿಯಪ್ಪ ದೇವರೇನೋ ನಮಗೆಲ್ಲ ಮಾಡುತ್ತಾ ಇದ್ದಾನೆ, ಯಾಕೆ ಮಾಡುತ್ತಾ ಇದ್ದಾನೆ, ಏನಾದರೂ ಪ್ರಯೋಜನ ಉಂಟೋ ಇಲ್ಲವೋ ಅಂತ ಪ್ರಶ್ನೆ. ಪ್ರಯೋಜನ ಇದ್ದರೆ ಆ ದೇವರು ನಮ್ಮಂತೆ ಆಯಿತು, ದೇವ ಹೇಗಾಗ್ತಾನೆ. ಪ್ರಯೋಜನ ಇಲ್ಲವೋ, ಬುದ್ಧಿ ಇಲ್ಲದವ ಕೂಡ ಪ್ರಯೋಜನ ಇಲ್ಲದೆ ತಾನು ಯಾವ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ದೇವರಿಗೆ ಪ್ರಯೋಜನ ಇದ್ದರೂ ಸೃಷ್ಟಿ ಎಂಬುದು ಕೂಡೋದಿಲ್ಲ, ನಮಗೆ ಉಪಕಾರ ಎಂಬುದು ಕೂಡೋದಿಲ್ಲ, ಪ್ರಯೋಜನ ಇಲ್ಲದಿದ್ದರೂ ಕೂಡೋದಿಲ್ಲ ಅಂತ ಪ್ರಶ್ನೆ ಬಂದಾಗ ಕ್ರೀಡಾದಿ ಗುಣ ವಿಶಿಷ್ಟಸ್ಯ. ಈತನ ಸಹಜ ಸ್ವಭಾವ ಇದು. ಸಹಜ ಸ್ವಭಾವ ಇದು ಅಂದರೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಉತ್ತರ ಕೊಟ್ಟರು ವ್ಯಾಸರಾಜರು, ಅಪ್ಪ ನೀನು ನಡೆಯೋ ಕಾಲಕ್ಕೆ ಕೈ ಆಚೆ ಈಚೆ ಅಲುಗಾಡಿಸ್ತಾ ನಡೆಯುತ್ತೀಯಲ್ಲ, ಆ ಕೈ ಆಚೆ ಈಚೆ ಅಲುಗಾಡಿಸ್ತಾ ನಡೆಯೋದು ಯಾಕೆ ನಡೀತಾ ಇದೆಯಾ? ಕೈ ಏನಾದರೂ ಪ್ರಯೋಜನ ಇದೆಯಾ? ನಾವು ಹೀಗೆ ಹಾಗೆ ಕೈ ಚಾಚಿಕೊಂಡು ಹೋಗ್ತೇವಲ್ಲ, ಇಲ್ಲ ಪ್ರಯೋಜನ ಇಲ್ಲ, ಮತ್ತ್ಯಾಕೆ ಮಾಡ್ತಾ ಇದೆಯಾ? ನನಗೆ ಗೊತ್ತಿಲ್ಲದೇನೆ ತಾನಾಗಿ ಬರ್ತಾ ಇದೆ, ಯಾಕೆ? ನನ್ನ ಧರ್ಮ. ಹಾ, ಹಾಗೆ ದೇವರದ್ದು ಧರ್ಮ, ಎಲ್ಲರನ್ನ ರಕ್ಷಣೆ ಮಾಡುವುದು ದೇವರ ಧರ್ಮ ಆಗಿದೆ, ಆತನ ಸಹಜ ಧರ್ಮ. ಅದೇ ಕ್ರೀಡಾದಿ ಗುಣ ವಿಶಿಷ್ಟಸ್ಯ ಅಂದರೆ ಏನಂತ ಅರ್ಥ? ಆತ ಮಾಡುವುದು, ನಾವು ಕೈ ಅಲುಗಾಡಿಸುವುದು ನಮಗೆ ಪ್ರಯೋಜನ ಇಲ್ಲ, ಇನ್ನೊಬ್ಬರಿಗೆ ಪ್ರಯೋಜನ ಇಲ್ಲ. ದೇವರ ಕಾರ್ಯ ಹಾಗಲ್ಲ, ಆತನಿಗೆ ಪ್ರಯೋಜನ ಇಲ್ಲ, ಎಲ್ಲರಿಗೂ ಪ್ರಯೋಜನ ಇದೆ. ಆದ್ದರಿಂದ ಇಂಥ ಭಗವಂತನನ್ನು, ಆ ಭಗವಂತನ ರೂಪವನ್ನು ಚಿಂತನೆ ಮಾಡುತ್ತೇವೆ. ಎಂಥ ರೂಪ ಇದು ಅಂದರೆ, ತತ್ ವ್ಯಾಪ್ತಂ ವರೇಣ್ಯಂ ರೂಪಂ. ವರೇಣ್ಯಂ ಅಂದರೆ ಭಜನೀಯಂ ರೂಪಂ, ಸೇವಿಸಲಿಕ್ಕೆ ಯೋಗ್ಯವಾದ ರೂಪ, ಯಾವ ದೋಷವೂ ಇಲ್ಲದ ರೂಪ, ಶುದ್ಧವಾದ ಭಗವಂತನ ರೂಪ. ಭಗವಂತ ಅಂದರೆ ಪರಿಚಯ ಏನು ಅಂದರೆ, ದೋಷರಾಹಿತ್ಯಕ್ಕೆ ಮೂರ್ತಿ. ದೋಷ ಇಲ್ಲದತನ ಏನಿದೆ, ದೋಷ ಇಲ್ಲದೆ ಕಪಟ ಇಲ್ಲದೆ ಇರುವ ವ್ಯಕ್ತಿ ಅಂದರೆ ಶುದ್ಧ ಭಗವಂತ. ಅಂಥ ಭಗವಂತನ ವ್ಯಾಪ್ತಂ, ಎಲ್ಲ ಕಡೆಗೂ ವ್ಯಾಪಿಸಿರುವಂಥ ಭಗವಂತನ ರೂಪವನ್ನು ವಯಂ ಧೀಮಹಿ ಚಿಂತಯಾಮಹ ಅಂದರೆ, ಸತತ ನನ್ನ ಆಲೋಚನೆಗೆ ಆ ದೇವರನ್ನು ಒಳಪಡಿಸ್ತೇನೆ. ನನ್ನ ಆಲೋಚನೆಗೆ ವಿಷಯ ಅವನೇ ಆಗಿರಲಿ, ಇದು ದೇವರನ್ನು ನಾವು ಕೇಳಬೇಕಾಗಿದ್ದು. ಸ್ವಾಮಿ, ಈಗಂತೂ ನನ್ನ ಮನಸ್ಸು ನಿನ್ನ ಬಿಟ್ಟು ಅನ್ಯ ಕಡೆ ಹೋಗ್ತಾ ಇದೆ. ಹೇಗೆ ಹೋಗ್ತಾ ಇದೆ? ನೀನು ಬೇಡ ಅದೇ ಬೇಕು ಅಂತ ಹೋಗ್ತಾ ಇದೆ, ಇಷ್ಟವಾಗಿ ಹೋಗ್ತಾ ಇದೆ, ಸುಖ ಸಿಗುತ್ತೆ ಅಂತ ಹೋಗ್ತಾ ಇದೆ. ನಾವು ಪದಾರ್ಥಗಳ ಕಡೆಗಾಗಲಿ ವ್ಯಕ್ತಿಗಳ ಕಡೆಗಾಗಲಿ ನಮ್ಮ ಮನಸ್ಸು ಹೋಗ್ತಾ ಇದೆ ಅಂದರೆ ಕಾರಣ ಏನು? ಸುಖ ಸಿಗ್ತಾ ಇದೆ, ಮನಸ್ಸಿಗೆ ಸುಖ ಸಿಗ್ತಾ ಇದೆ, ಆದ ಕಾರಣ ಅಲ್ಲಿಗೆ ಓಡಿ ಓಡಿ ಹೋಗ್ತಾ ಇದೆ. ಯದ್ಯಪಿ ಅಲ್ಲಿ ನೋಡಿ, ದಾಸರು ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ಬಿಟ್ಟು ಅನ್ಯ ಎನಗೆ ವಮನ ಸಮವೆನಿಸಲಿ, ವಾಂತಿಗೆ ಸಮಾನವಾಗಿರಲಿ ಹರಿಯೇ. ಅಲ್ಲ, ನಾವು ಅಂದುಕೊಂಡದ್ದಕ್ಕೆ ಅದು ವಾಂತಿಗೆ ಸಮಾನ ಆಯಿತೋ ಅಥವಾ ಅದು ನಿಜವಾಗಿ ವಾಂತಿಗೆ ಸಮಾನ ಆದದ್ದರಿಂದ ಹಾಗೆ ಬರಬೇಕು ಅಂತ ಕೇಳಿದ್ದು? ನಿಜವಾಗೂ ವಾಂತಿಗೆ ಸಮಾನ, ಆದರೂ ನಮ್ಮ ಮನಸ್ಸಿಗೆ ಸುಖವಾಗಿ ಸಂತೋಷ ಅಮೃತಕ್ಕೆ ಸಮಾನವಾಗಿದೆ ಸಂಸಾರ. ಯಾರಿಗಾದರೂ ನಮಗೆ ನಿಜವಾದ ವೈರಾಗ್ಯ ಬಂತು? ಇಲ್ಲ. ಆಂಗ್ಲದಲ್ಲಿ ಹೇಳಬೇಕಾದ್ರೆ ವಿ ಆರ್ ಕಂಫರ್ಟಬಲ್. ಹೊತ್ತು ಹೊತ್ತಿಗೆ ಚೆನ್ನಾಗಿ ಊಟ ಹಾಲು ಎಲ್ಲ ನಡೀತಾ ಇದೆ, ಚೂರು ಪ್ರವಚನ, ಚೂರು ದೇವರ ಪೂಜಾ, ಎಲ್ಲ ಚೆನ್ನಾಗಿದ್ದೇವಪ್ಪ. ಅಂಥ ಕಷ್ಟ ನಮಗೇನಿದೆ ಸಂಸಾರದಲ್ಲಿ? ಯಪ್ಪಪ್ಪ, ಈ ಸಂಸಾರ ಬೇಡ, ದೇವ ನೀನೇ ಬೇಕು ಅನ್ನೋಷ್ಟು ವೈರಾಗ್ಯ ನಮಗೇನನ್ನ ಬಂದಿಲ್ಲ, ಅದು ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ. ಅದು ಹೇಳ್ತಾ ಇದ್ದಾರೆ ಭಗವಂತ, ನೀನು ನಮಗೆ ವಿಶೇಷವಾದ ಜ್ಞಾನ ಕೊಡು. ಈ ಮನಸ್ಸು ಏನು ಬರ್ತಾ ಇದೆ, ಪದಾರ್ಥಗಳ ಕಡೆ ಎಲ್ಲ ವಿಷಯ ಕಡೆ ಹೋಗ್ತಾ ಇದೆಯಲ್ಲ ಹೇಳಿದೆ, ಸುಖ ಬರ್ತಾ ಇದೆ ಅಂತ. ಅದಕ್ಕೆ ದಾಸರು ಒಂದು ಹಾಡನ್ನು ಹೇಳ್ತಾರೆ ಪ್ರಾಯಶಃ. ಏನದು ಅಂದರೆ, ಕುರುಡನಾಯಿ ಸಂತೆಗೆ ಬಂದಿತಂತೆ, ಅದು ಏತಕ್ಕೆ ಬಂತು, ಖಂಡ ಸಕ್ಕರೆ ಹಿತವಿಲ್ಲ ಅಂತೆ, ಕಂಡ ಎಲುಬು ಕಡದಿತಂತೆ. ಗೊತ್ತು ನಮಗೆ ಅದು ಯಾರ ಕುರಿತು ಹಾಡಿದ್ದು ಅಂತ ಗೊತ್ತು. ಆದರೆ ಆ ನಾಯಿಯ ಲಕ್ಷಣ ನೋಡೋಣ. ಅಲ್ಲಿ ನಿಜವಾಗಿ ನಮಗೆ ಉತ್ತರ ಚೆನ್ನಾಗಿ ಕೊಟ್ಟಿದ, ಮನ ಮುಟ್ಟುವ ಉತ್ತರ ಕೊಟ್ಟಿದ್ದಾರಲ್ಲಿ ದಾಸರು. ಯದ್ಯಪಿ ನಾಯಿ ಅದು ಕಣ್ಣಿಲ್ಲದ ನಾಯಿ, ಕಣ್ಣಿದ್ದ ನಾಯಿ ಕಣ್ಣಿಲ್ಲದ ನಾಯಿ ಎರಡು ವ್ಯತ್ಯಾಸ. ಕಣ್ಣು ಇದ್ದ ನಾಯಿ ಆ ಎಲುಬನ್ನು ಕಡಿಯುವಾಗ ನೋಡುತ್ತೆ, ಅದಕ್ಕೆ ಎಲುಬಿನಲ್ಲಿ ಬೇಕಾದ ಏನು ಮಜ್ಜ ಮೊದಲಾದ ಮೃದುವಾದ ಪದಾರ್ಥ ಏನಿದೆ ಅದು ಇರಬೇಕು, ಅದು ಇದ್ದರೆ ಅದು ತಗೊಳ್ಳುತ್ತೆ, ಆದರೆ ಕಣ್ಣಿಲ್ಲದ ನಾಯಿಗೆ ಅದು ಏನು ಕಾಣಲ್ಲ, ಕಂಡ ಎಲುಬು ಕಡಿಯತ್ತೆ. ಏನು ಇದ್ರೂ ಸರಿ ಇಲ್ಲದಿದ್ರೂ ಸರಿ ಇದೆ ಏನೋ ಅಂತ ಅನುಮಾನದಿಂದ ಕಡಿಯುತ್ತೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಕಡೆದಾಗ ಆ ಎಲುಬು ಅದರ ಬಾಯಿಗೆ ಒಳಗಿನ ಭಾಗಕ್ಕೆ ಚುಚ್ಚಿಕೊಂಡು ರಕ್ತ ಸುರಿಯುತ್ತೆ. ಆದರೆ ಅದು ಎಷ್ಟು ಭ್ರಾಂತಿ ಒಳಗಾಗತ್ತೆ ಅಂದರೆ, ಇದು ಈ ಎಲುಬಿನಿಂದೇ ಬರ್ತಾ ಇದೆ ಅಂತ ಅಗದು ಅಗದು ತನ್ನ ರಕ್ತವನ್ನೇ ತಾನು ಕುಡಿತಾ ಸಂತೋಷ ಪಡ್ತಾ ಇರತ್ತೆ. ಸುಖ ಏನೋ ಸಿಗ್ತಾ ಇದೆ, ಬಂದದ್ದೆಲ್ಲಿಂದ, ಎಲುಬಿನಿಂದಲ್ಲ, ತನ್ನದೇ ರಕ್ತದಿಂದ ತನಗೆ ಸುಖ ಸಿಗ್ತಾ ಇದೆ. ಆದರೆ ಚಿಂತನೆ ಮಾತ್ರ ಎಲುಬಿಗಾಗಿ, ಅದಕ್ಕಾಗಿ ಎಲುಬಿಗಾಗಿ ಓಡುತ್ತೆ. ಸುಖ ಕೊಡೋದೊಂದು, ಸುಖ ಕೊಡುವ ಪದಾರ್ಥ ಬೇರೆ ಅಂತ ಕಲ್ಪನೆ ಇದ್ದದ್ದರಿಂದ ಓಡೋದು ಇನ್ನೊಂದರ ಹಿಂದೆ. ನಮ್ಮಂತೆ ನಾವು ಅಷ್ಟೆ, ಹಾಲು ಏನು ಊಟ ಪದಾರ್ಥಗಳಿವೆ, ಆ ಪದಾರ್ಥಗಳಲ್ಲಿ ಪದಾರ್ಥವೇ ನಮಗೆ ಸುಖ ಕೊಡತಾ ಇದೆಯೋ ಅಂದರೆ ಹೇಳ್ತಾರೆ, ಚೇತನಕ್ಕೆ ಸುಖ ಕೊಡುವ ತಾಕತ್ತು ಚೇತನಕ್ಕೆ ಮಾತ್ರ ಇರೋದು, ಜಡಕ್ಕಿಲ್ಲ. ಹಾಗಾದರೆ ನಾವು ಉಂಡಾಗ ಸುಖ ಬರುತ್ತಲ್ಲ ಅಂದರೆ ಜಡದೊಳಗೆ ಚೇತನ ನಿಂತಿದ್ದಾನೆ ಭಗವಂತ. ಹಾಲಿನೊಳಗಿರುವ ಭಗವದ್ ರೂಪ ನಮ್ಮ ನಾಲಿಗೆ ಒಳಗಿರುವ ಭಗವದ್ ರೂಪಕ್ಕೆ ಸೇರಿದರೆ ಹಾಲಿನ ರುಚಿ ನಮಗೆ ಗೊತ್ತಾಗುತ್ತೆ. ಆತ ಒಂದು ದಿವಸ ನಾಲಿಗೆಯಲ್ಲಿರುವ ರೂಪ ಸ್ಟ್ರೈಕ್ ಮಾಡಿದರೆ ಅಯ್ಯೋ ಏನು ಊಟ ಮಾಡುತ್ತಾ ಇದ್ದೇನೆ, ಏನೂ ರುಚಿ ಗೊತ್ತಾಗ್ತಾ ಇಲ್ಲ. ಪದಾರ್ಥವೇ ಸುಖ ಕೊಡುವುದಾದರೆ ಇಂದ್ರಿಯಗಳು ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದಿದ್ದರೂ ನಮಗೆ ಕೊಡಬೇಕಾಗುತ್ತೆ. ಹಾಗಲ್ಲ, ಭಗವಂತನೇ ಪದಾರ್ಥಗತನಾಗಿ ಕೊಡತಾ ಇದ್ದಾನೆ. ಆದರೆ ನಾವು ಎಲ್ಲಿ ಓಡ್ತಾ ಇದ್ದೇವೆ, ಪದಾರ್ಥದ ಹಿಂದೆ ಓಡ್ತಾ ಇದೆ, ಇದೇ ನಮಗೆ ಸುಖ ಕೊಡತಾ ಇದೆ ಎಂಬ ಭ್ರಾಂತಿಯಿಂದ ಓಡತಾ ಇದ್ದೇವೆ. ಸರಿ, ಇದಕ್ಕೆ ಕಾರಣ ಏನು ಅಂದರೆ, ಹಿಂದಿನಿಂದ ಹೇಗೆ ಕೆಸರನ್ನು ಕೆಸರಿಂದ ತೊಳೆದರೆ ಕೈ ಮೇಲೆ ಹೇಗೆ ಎಲ್ಲ ಕೆಸರು ಬಂದು ಬಿಡುತ್ತೋ, ತೊಳೆಯಲಿಕ್ಕೆ ಸಾಧ್ಯವಿಲ್ಲದಷ್ಟು, ಅಷ್ಟು ವಾಸನೆ ನಮ್ಮ ಮನಸ್ಸಿನಲ್ಲಿ ಕೂತು ಹೋಗಿದೆ. ಎಷ್ಟು ಅಂದರೆ, ಎಷ್ಟು ಪುರಾಣ ಕೇಳಿದರು, ಎಷ್ಟು ಪಾಠ ಕೇಳಿದರು, ಏನು ಮಾಡಿದರು, ಮನೆಗೆ ಹೋದ ಕೂಡಲೇ ನಮ್ಮ ಪ್ರಪಂಚದಲ್ಲಿ ಮತ್ತೂ ಹಾಗೆ ಹಾಕ್ತೇವೆ. ಹೇಗೆ ಕ್ಯಾಸೆಟ್ಟು ಎಷ್ಟು ಸಲ ತೆಗೆದು ಹಾಕಿದ್ರು ಅದೇ ಹಾಡೇ ಬರುತ್ತೆ, ಬೇರೆ ಹಾಡು ಬರೋದೇ ಇಲ್ಲ. ಅದಕ್ಕೇನು ಮಾಡಬೇಕು, ಇದು ಮಾಡಬೇಕು. ಏನದು ಅಂದರೆ, ಆ ಕ್ಯಾಸೆಟ್ಟಿನ ಒಳಗೆ ಏನದಲ್ಲ ಹಾಡು ರೆಕಾರ್ಡ್ ಆಗಿದೆ, ಆ ಹಾಡು ತೆಗೆಯಬೇಕು. ಹಿಂದಿನ ಕಾಲದ, ಇವಾಗ ಟೇಪ್ ರೆಕಾರ್ಡರ್ ಬಹಳ ಕಡಿಮೆ ಆಗಿದೆ, ಎಲ್ಲ ಸಿ ಡಿಗಳು ಬಂದ ಮೇಲೆ ಟೇಪ್ ರೆಕಾರ್ಡರ್ ಕಡಿಮೆ ಆಯಿತು ಅಂತ ಕಾಣುತ್ತೆ. ಟೇಪ್ ರೆಕಾರ್ಡರಲ್ಲಿ ಹಿಂದೆ ಬರ್ತಾ ಇತ್ತು, ಈ ಕ್ಯಾಸೆಟ್ಟಲ್ಲಿ ಏನು ಹಾಡಿತ್ತು ಅದರನ್ನು ತೆಗೀಬೇಕು ಅಂದರೆ ಎರೇಸರ್ ಬಟನ್ ಅಂದಿತ್ತಾ ಇತ್ತು, ಅದು ಪ್ರೆಸ್ ಮಾಡಿದರೆ ಹಾಡೆಲ್ಲ ಹೋಗಿಬಿಡ್ತಾ ಇತ್ತು, ಬೇರೆ ರೆಕಾರ್ಡ್ ಮಾಡಿದರೆ ಬರ್ತಾ ಇತ್ತು. ಹಾಗೆ ನಮ್ಮ ಈ ಮನಸ್ಸೇನಿದೆ, ಮನಸ್ಸಿನ ಮೇಲೆ ಈ ಹಳೇ ಜನ್ಮಗಳ ವಾಸನೆ ಎಂಬ ಹಾಡೇನು ರೆಕಾರ್ಡ್ ಆಗಿದೆ ಅದನ್ನು ಎರೇಸ್ ಮಾಡುವ ಬಟನ್ ಯಾವುದು ಅಂದರೆ ಇದು. ಸ್ವಾಮಿ ಸ್ವವಿಷಯೇ ಪ್ರೇರಯೇತು, ಇಷ್ಟರವರೆಗೂ ಮೋಸವಾಯಿತು ಆದುದಾಗಲಿ, ಶ್ರೀಶ ನೀ ಕೈ ಪಿಡಿದು ರಕ್ಷಿಸು. ಇಷ್ಟರವರೆಗೂ ಮೋಸ ಆಗಿದೆ, ಇನ್ನ ಆಗ್ತಾ ಇದೆ. ಏನು ಮೋಸ, ಸುಖ ಕೊಡುವುದು ನೀನಾದರೆ ಬೇರೊಂದು ಸುಖ ಕೊಡತಾ ಇದೆ ಅಂತ ಮೋಸ ಆಗಿ ಓಡತಾ ಇದ್ದೇನೆ. ಸುಖ ಕೊಡುವ ನಿನ್ನ ಪಾದ ಹಿಡಿದರೆ ಚೆನ್ನಾಗಿರಬಹುದಲ್ವ, ನಿನ್ನ ಬಿಟ್ಟು ಸುಖ ಕೊಡದ ಜಡ ಪದಾರ್ಥಗಳಿಗಾಗಿ ಓಡಿ ಓಡಿ ಒದ್ದಾಡತಾ ಇದ್ದೇನೆ. ಇದನ್ನೇ ಹೇಳಿದ್ದು ಯಾರು ಅಂದರೆ, ದೇವಹೂತಿ ದೇವಿ ಕಪಿಲ ಮಹರ್ಷಿಗಳಿಗೆ ಪ್ರಶ್ನೆ ಮಾಡುವಾಗ ಕೇಳುತ್ತಾಳೆ, ನಿರ್ವಿಣ್ಣ, ಸೋತು ಸುಣ್ಣಾಗಿ ಬಿಟ್ಟಿದ್ದೇನೆ, ಯಾವುದರಿಂದ, ಅಸದಿಂದ್ರಿಯ ತರ್ಪಣಾತ್, ಈ ಇಂದ್ರಿಯಗಳನ್ನು ತೃಪ್ತಿ ಪಡಿಸಿ 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 ಸೋತು ಹೋದೆ, ಆದರೆ ಇನ್ನ ವೈರಾಗ್ಯ ಬರ್ತಾ ಇಲ್ಲ. ಧರೆ ಸವೆಯಿತು, ಮೇರುಗಿರಿ ಸವೆಯಿತು, ಮಂದರ ಪರ್ವತ ಸವೆಯಿತು ನೋಡು, ಭಂಡು ಮನ ಸವಿಯದೋ ವಿಜಯ ವಿಠಲ. ಮನಸ್ಸು ಮಾತ್ರ ಸವಿಯೋದೇ ಇಲ್ಲ. ಯಾಕೆ ಅಂದರೆ ಪದಾರ್ಥ ಸುಖವೇ ಕೊಡತಾ ಇಲ್ಲ, ದೇವರು ಕೊಡತಾ ಇರೋದು. ಸುಖ ಕೊಡುವ ಸ್ವಾಮಿಯನ್ನ ಬಿಟ್ಟು ಸುಖ ಕೊಡದ ಪದಾರ್ಥದ ಹಿಂದೆ ಎಷ್ಟು ಓಡಿದರೆ ಮಾತ್ರ ಏನಾಗುತ್ತೆ? ಈ ಬುದ್ಧಿಯನ್ನು ನೀನು ತೆಗೆಯಬೇಕು. ಸ್ವವಿಷಯೇ ಪ್ರೇರಯೇತು, ಏನು ನೀನೇ ಸುಖ ಕೊಡುವವ ಎಂಬುವ ವಿಷಯದಲ್ಲಿ ನನ್ನ ಬುದ್ಧಿಯನ್ನು ಪ್ರೇರಣೆ ಮಾಡಿ ಇನ್ನಾದರೂ ಪದಾರ್ಥಗಳ ವ್ಯಕ್ತಿಗಳ ಹಿಂದೆ ನನ್ನ ಓಟವನ್ನು ನೀನು ಬಿಡಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಕನಕದಾಸರು ಗಾಯತ್ರಿ ಅರ್ಥ ಒಂದು ಮಾತಲ್ಲಿ ಹೇಳುತ್ತಾರೆ, ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೇ. ಗಾಯತ್ರಿ ಮಂತ್ರದ ಅರ್ಥ ಏನು? ಸ್ವಾಮಿ, ಈ ಸಂಸಾರದಿಂದ ಗೆಲ್ಲುವ ಬುದ್ಧಿ ನನಗೆ ಕೊಡಯ್ಯಾ ಅಂತ ಕೇಳುವುದೇ ಗಾಯತ್ರಿ ಮಂತ್ರದ ಅರ್ಥ. ನಂತರ ಈ ಗಾಯತ್ರಿ ಮಂತ್ರವನ್ನು ಚಿಂತನೆ ಮಾಡಿದ ಮೇಲೆ ನಾವು ಮಾಡುವುದೇನು? ಸಂಧ್ಯಾ ವಂದನೆಯಲ್ಲಿ ದಿಂಗ್ ನಮಸ್ಕಾರ ಹೇಳ್ತಾರೆ. ಪೂರ್ವ ದಿಕ್ಕಿನಲ್ಲಿ ಯಾರ್ಯಾರಿದ್ದಾರೆ? ಇಂದ್ರದೇವರು ಸಭಾರ್ಯರಾಗಿದ್ದಾರೆ. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೇವರು ಸಭಾರ್ಯರಾಗಿದ್ದಾರೆ. ಹಾಗೆ ಆಯಾ ದಿಕ್ಕಿನಲ್ಲಿರುವ ದಿಕ್ಪಾಲಕರ ಚಿಂತನೆ ಚಿಂತನೆ ಹೌದು. ಒಂದು ರೀತಿಯಲ್ಲಿ ಏನು, ಎಂಟು ದಿಕ್ಕುಗಳಿರತಕ್ಕಂಥ ಎಲ್ಲ ದಿಕ್ಪಾಲಕರ ನಮಸ್ಕಾರ ಮಾಡಿಕೊಂಡ್ರೆ ನಾವು ಅವರವರ ದಿಕ್ಕಿಗೆ ಪ್ರಯಾಣ ಮಾಡಿದಾಗ ಅವರು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಎಂಬುದು ಸ್ಥೂಲ ಪರಿಚಯ ನಮಗಿದೆ. ಆದ್ದರಿಂದ ಆಯಾ ದಿಕ್ಕುಗಳಲ್ಲಿರುವ ದೇವತೆಗಳಿಗೆ ನಮಸ್ಕಾರ. ಇನ್ನೊಂದು ಇದೆ, ಹೊರಗಿರುವ ಎಂಟು ದಿಕ್ಕುಗಳಲ್ಲಿರುವ ದೇವತೆಗಳು ಅಲ್ಲಿ ಮಾತ್ರ ಇಲ್ಲ, ನಮ್ಮ ಹೃದಯದ ಅಷ್ಟದಳ ಕಮಲದಲ್ಲೂ ನಿಂತಿದ್ದಾರೆ. ಎಂಟು ದಿಕ್ಕಿಗೂ ನಿಂತಿದ್ದಾರೆ ಒಳಗೆ. ಹೊರಗೆ ನಾವು ಹೋಗೋದು ಆಚೆ ಇರಲಿ, ಆ ಹೊರಗೆ ಹೋಗುವುದು ಕಂಟ್ರೋಲ್ ಆಗೋದೇ ಒಳಗೆ ಹೋಗೋದರಿಂದ. ಮೂಲೇಶ ನಾಮಕ ಭಗವಂತ ಯಾವ ಯಾವ ಮೂಲೆಗೆ ಬರ್ತಾನೆ ಆಯಾ ರೀತಿ ಪ್ರೇರಣೆ ನಮಗೆ ಬಂದು ಆಯಾ ಕೆಲಸ ಆಗುತ್ತೆ. ನಾವು ಹೊರಗಡೆ ತಿರುಗಾಡಬೇಕಾದ್ರೆ ಹಯಗ್ರೀವ ದೇವರ ಹತ್ರಗೆ ಬರಬೇಕು. ವಾಯವ್ಯ ಕೋಣೆಗೆ ಬಂದರೆ ಮೂಲೇಶ ನಾಮಕ ಭಗವಂತ ಕಮಲದ ವಾಯವ್ಯ ದಳಕ್ಕೆ ಬಂದರೆ ನಾವು ಗಮನ ಆಗಮನ ಆಗುತ್ತೆ. ನಮ್ಮ ಇಡೀ ಹಗಲು ಬೆಳಿಗ್ಗೆನಿಂದ ರಾತ್ರಿವರೆಗೂ ಆಗತಕ್ಕ ವ್ಯಾಪಾರವೆಲ್ಲ ಕೂಡ ಆ ಒಳಗೇನೆ ಅಷ್ಟದಳ ಕಮಲದೊಳಗೆ ದೇವರ ಸಂಚಾರದಲ್ಲೇ ಇದ್ದುಬಿಟ್ಟಿದೆ. ಅದಕ್ಕೆ ಕೇಳುತ್ತಾ ಇದ್ದಾರೆ, ಸ್ವಾಮಿ ನೀವೆಲ್ಲ ಎಂಟು ದಳಗಳಿಗೆ ಅಭಿಮಾನಿಗಳಾಗಿ ನಿಂತಿದ್ದೀರಲ್ಲ, ನಿಮ್ಮ ನಿಮ್ಮ ಹತ್ತಿರ ಸ್ವಾಮಿ ನನ್ನನ್ನ ಕರಕೊಂಡು ಬರ್ತಾನೆ. ಹೇಗೆ? ತನ್ನ ಪಾದದಲ್ಲಿ ಮುಖ್ಯ ಪ್ರಾಣನನ್ನ ಹೊತ್ತು, ಆ ಮುಖ್ಯ ಪ್ರಾಣನ ಪಾದದಲ್ಲಿ ನನ್ನನ್ನ ಹೊತ್ತು ಎಲ್ಲರನ್ನ ಮೂವರನ್ನ ಕರಕೊಂಡು ದೇವ ನಿಮ್ಮ ನಿಮ್ಮ ಜಾಗಕ್ಕೆ ಬಂದಾಗ ನನಗೆ ಬುದ್ಧಿ ಕೊಡತೀರಲ್ಲ. ಹೌದು, ನನ್ನ ಕರ್ಮಾನುಸಾರವೇ ಆಗುತ್ತೆ. ಆದರೆ ಪ್ರಾರ್ಥನೆ, ನಿಮ್ಮಿಂದಾಗಿ ಏನಾದರೂ ನನಗೆ ಧರ್ಮ ಬಾಹಿರವಾದ ಕೆಲಸಗಳಾಗುವಂಥದ್ದಾದರೆ ನನ್ನನ್ನು ರಕ್ಷಣೆ ಮಾಡಿ. ಇನ್ನೊಂದು, ಸತತ ದೇವರ ನೆನಪು ನನಗೆ ಬರುವಂತೆ ಮಾಡಿ. ಅದೇ ನಿಜವಾದ ರಕ್ಷಣೆ. ಅಷ್ಟ ದಿಕ್ಪಾಲಕರು ನಮಗೆ ಕೊಡುವ ರಕ್ಷಣೆ ಏನು ಅಂದರೆ ನಿಜವಾಗಿ ದೇವರ ಚಿಂತನೆ ಎಡಬಿಡದೆ ಬರುವಂತೆ ಮಾಡೋದು. ಅದು ಮಾಡಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ನಾವು ಸುತ್ತು ನಮಸ್ಕಾರ ಮಾಡುತ್ತೇವೆ. ಸ್ವಲ್ಪ ಮೇಲು ಕೆಳಗು ನೋಡಿ, ಮೇಲೆ ಬ್ರಹ್ಮವಾಯುಗಳಿದ್ದಾರೆ, ಕೆಳಗೆ ಶೇಷ ಕಾಮರಿದ್ದಾರೆ, ಅವರನ್ನು ಕೂಡ ನಮಸ್ಕಾರ ಮಾಡಿ ಅಂತ. ವಿಶೇಷವಾಗಿ ಉಪನಯನ ಪ್ರಕರಣ, ಪ್ರಧಾನವಾಗಿ ನಮ್ಮ ಜೀವನದ ಜೀವಾಳ ಆಗಿರತಕ್ಕಂಥ ಗಾಯತ್ರಿ ಮಂತ್ರ, ಅದರಲ್ಲಿ ಓಂಕಾರ ವ್ಯಾಕೃತಿಗಳು ಗಾಯತ್ರಿ ಮಂತ್ರ, ಅದರಲ್ಲಿ ಅಕ್ಷರ ಅಕ್ಷರ ಪ್ರತಿಪಾದ್ಯ ಭಗವದ್ ರೂಪ, ಇವುಗಳನ್ನು ನೆನೆದು ಈ ಗಾಯತ್ರಿಯನ್ನು ಚಿಂತನೆ ಮಾಡಿದರೇನೆ ನಮ್ಮ ಜೀವನ ಮುಂದಕ್ಕಾಗುತ್ತೆ, ಇಲ್ಲದಿದ್ದರೆ ಇಲ್ಲ ಎಂಬುದನ್ನು ತಿಳಿಸಿಕೊಟ್ಟು ಪ್ರಧಾನವಾದ್ದು. ಮೊದಲು ಜೀವ ಹೋಮ ಪ್ರಕರಣ ತಿಳಿಸಿಕೊಟ್ರು, ಅದರಲ್ಲಿ ನಮ್ಮ ಹುಟ್ಟನ್ನು ತಿಳಿಸಿಕೊಟ್ರು. ಇಡೀ ನಮ್ಮ ಹುಟ್ಟನ್ನು ತಿಳಿಸಿಕೊಟ್ಟ ಮೇಲೆ ಹುಟ್ಟಿದವನಿಗೆ ಬೇಕಾದ ಬುದ್ಧಿ ಉಪನಯನ ಪ್ರಕರಣ ತಿಳಿಸಿಕೊಟ್ರು. ಉಪನಯನ ಪ್ರಕರಣ ಆದ ಮೇಲೆ ಇನ್ನೊಂದು ಪ್ರಕರಣಕ್ಕೆ ಬರ್ತಾ ಇದ್ದಾರೆ. ಯಾವುದದು ಅಂದರೆ ಸೂರ್ಯ ಗತಿ ಪ್ರಕರಣಂ ಅಂತ ಇನ್ನೊಂದು ಪ್ರಕರಣ ಶುರು ಮಾಡುತ್ತಾ ಇದ್ದಾರೆ. ಏನಿದು ಅಂದರೆ ಹೇಳ್ತಾ ಇದ್ದಾರೆ, ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ನಾಲ್ಕು ರೀತಿ. ಅದರಲ್ಲಿ ಸಾಮ ಗಾನ ಮಾಡುವ ಪ್ರಭೇದಗಳು, ಸಾಮವೇದದಲ್ಲಿ ರುಕ್ಕನ್ನು ನಾನಾ ರೀತಿಯಿಂದ ಗಾನ ಮಾಡುತ್ತಾರೆ. ಆ ಗಾನ ಮಾಡುವ ರೀತಿಗಳಿಗೆ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಹಿಂಕಾರ ನಾಮಕ ಸಾಮ ಅಂತ ಒಂದು, ಅದು ಒಂದು ರೀತಿಯಾದ ಸಾಮ ಗಾನ ಮಾಡುವ ರೀತಿ. ನಂತರ ಇನ್ನೊಂದು ಸಾಮ ಪ್ರಭೇದ ಅಂದರೆ ಸಾಮ ಗಾನ ಮಾಡುವ ರೀತಿಗಳು ಏಳು ಬರ್ತಾ ಇವೆ. ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಪ್ರತಿಹಾರ, ಉಪದ್ರವ, ನಿಧನ ಅಂತ ಬೆಳಿಗ್ಗಿನಿಂದ ಸಾಯಂಕಾಲವರೆಗೂ ಕಾಲವನ್ನು ನಿಯಾಮನ ಮಾಡುವ ಭಗವದ್ ರೂಪ. ಅಂದರೆ ಸಾಮಗಾನ ಏನಿದೆ ಆ ರೀತಿ, ಹಿಂಕಾರ ಎಂಬ ಸಾಮಗಾನದ ಪ್ರಭೇದ ಅದು ಏನು ಮಾಡುತ್ತಾ ಇದೆ ಅಂದರೆ ಅದರೊಳಗೆ ಭಗವದ್ ರೂಪ ನಿಂತಿದೆ. ಹಿಂಕಾರ ಎಂಬ ಸಾಮಗಾನದಲ್ಲಿ ಭಗವಂತ ಹಿಂಕಾರ ಅಂತ ಕರೆಸಿಕೊಂಡಿದ್ದಾನೆ. ಅಲ್ಲ, ಸಾಮಗಾನದಲ್ಲಿರುವ ಭಗವದ್ ರೂಪಕ್ಕೂ ಕಾಲಕ್ಕೂ ಸಂಬಂಧ ಏನು ಅಂದರೆ ಹೇಳ್ತಾ ಇದ್ದಾರೆ, ಈ ಏಳು ಸಾಮಗಾನದ ಪ್ರಭೇದಗಳೇನಿವೆ ಅದರಲ್ಲಿರುವ ಭಗವದ್ ರೂಪಗಳೇ ಸೂರ್ಯ ಮಂಡಲದಲ್ಲಿವೆ. ಆ ಸೂರ್ಯ ಮಂಡಲದಲ್ಲಿರುವಂಥ ಸಾಮಗಾನ ಪ್ರಭೇದ ಪ್ರತಿಪಾದ್ಯ ಮೂರ್ತಿ, ಆ ಸಾಮಗಾನ ಪ್ರಭೇದಗಳಿಂದ ಗೊತ್ತಾಗುವ ದೇವರ ಏಳು ಮೂರ್ತಿಗಳು ಏಳು ಕಾಲಕ್ಕೆ ನಿಯಾಮಕವಾಗಿದೆ. ಆ ಏಳು ಕಾಲದಲ್ಲಿ ಏಳು ವಿಧವಾದ ಜೀವರಾಶಿಗೆ ರಕ್ಷಣೆ ಕೊಡತಾ ಇವೆ. ಇದರನ್ನು ಚಿಂತನೆ ಮಾಡಿ, ಇದರಿಂದ ಏನಾಗುತ್ತೆ ಅಂದರೆ ಹೇಳ್ತಾ ಇದ್ದಾರೆ, ಈ ರೀತಿ ಚಿಂತನೆ ಮಾಡಿದ್ದರಿಂದ, ಈ ಒಂದು ಉಪಾಸನೆ ಮಾಡಿದ್ದರಿಂದ ನಮಗೆ ಆಯುಷ್ಯ ಸಾರ್ಥಕ. ಎರಡನೆಯದು, ಆಯುಷ್ಯ ಬೆಳೆಯುತ್ತೆ. ಮೂರನೆಯದು, ಕಾಲನಾಮಕ ಭಗವಂತನ ಉಪಾಸನೆ ಚಿಂತನೆ ಮಾಡಿದ್ದರಿಂದ ಕಾಲ ಕಾಲಕ್ಕೂ ದೇವರ ನೆನಪು ಬರುತ್ತೆ. ಈ ಮೂರು ನಮಗೆ ಬರಬೇಕಾಗಿದ್ದು. ಯಾಕೆ ಈ ಕಾಲ ಕಾಲಕ್ಕೆ ದೇವರ ನೆನಪು ಬರಬೇಕು, ನೆನಪು ಬರಬೇಕು ಅಂತ ಹೇಳುತ್ತೀರಲ್ಲ, ಯಾಕೆ ಒನ್ ಅವರ್ ದೇವರಿಗಾಗಿ ಬೆಳಿಗ್ಗೆ ಸಾಕು, ಒಂದು ಎರಡು ಗಂಟೆಯೋ ಜಪ ಪೂಜೆ ಎಲ್ಲ ಆಯ್ತಪ್ಪ, ನಂತರ ಹಾಂ ಸ್ವಲ್ಪ ರಿಲೀಫ್ ತಗೊಳ್ಳೋಣ, ನಂತರ ಚೂರು ದೇವರದ್ದು ಮಾಡೋಣ ಸಂಜೆಗೆ ಸಾಕಲ್ವೋ. 24 ತಾಸು ದೇವರನ್ನ ನೆನೆಯುತ್ತಾ ಕೂತ್ರೆ ಕೆಲಸ ಹೇಗಾಗುತ್ತೆ? ಬೇಜಾರು ಬರೋದಿಲ್ಲವೋ? ಯಾಕಷ್ಟು ನೆನೆಯಬೇಕು ಅಂದರೆ ನಮಗೆ ಸಾಧನದ ಚೌಕಟ್ಟು ಗೊತ್ತಿಲ್ಲ. ಆದ್ದರಿಂದ ನಮಗೆ ಆ ಪ್ರಶ್ನೆ ಬರ್ತಾ ಇದೆ. ಸಾಧನೆ ಅಂದರೆ ಅವರು 10 ತೀರ್ಥಸ್ನಾನ ಮಾಡಿದರು, ನಾನು 20 ತೀರ್ಥಸ್ನಾನ ಮಾಡುತ್ತೇನೆ. ಅವರು ಅಷ್ಟು ಜಪ ಮಾಡುತ್ತಾರೆ, ನಾನು ಇನ್ನೂ ಸ್ವಲ್ಪ ಚೂರು ಜಾಸ್ತಿ ಮಾಡಬೇಕು. ಅವರು 20 ಪ್ರತಿಮೆ ಇಟ್ಟರು, ನಾನು 40 ಪ್ರತಿಮೆ. ಹಾಗೆ ಇನ್ನೊಬ್ಬರು ಮಾಡಿದ ಸಾಧನೆ ಅಂತ ಏನಿದೆ ಅದರನ್ನು ನೋಡಿ ಮಾಡುವುದು, ಅಥವಾ ಜಪ ಪಾರಾಯಣ ಪೂಜಾ ಇದು ಇವೆಲ್ಲ ಇಟ್ಟುಕೊಂಡು ಅದರಲ್ಲಿ ಆಪ್ಷನ್ ಮಾಡಿಕೊಂಡು ಯಾವುದೊಂದು ತಗೊಂಡು ಮಾಡುವುದು, ಇದು ಅಲ್ಲ ಸಾಧನೆಯ ನಿಜವಾದ ಪರಿಚಯ. ಆದರೆ ಮಿಕ್ಕದ್ದೆಲ್ಲ ತಗೊಳ್ಳಬಹುದು. ಏನು ಸಾಧನೆಯ ಪರಿಚಯ ಅಂದರೆ, ಎಡಬಿಡದೆ ನಮಗೆ ಎಷ್ಟು ವರ್ಷಗಳ ಕಾಲ ಆಯುಷ್ಯ ಇರುತ್ತೆ ಅಷ್ಟು ವರ್ಷಗಳ ಕಾಲದಲ್ಲಿ ಪ್ರತಿದಿನವೂ ಪ್ರತಿ ಕ್ಷಣವೂ ದೇವರ ನೆನಪು ಎಡಬಿಡದೆ ಆದರದಿಂದ ಬರುವುದೇ ಸಾಧನೆ. ಕೀಟ ಪೇಶಸ್ಕೃತ ರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ. ದಾಸರು ಹೇಳಿದ್ರು ಅದರನ್ನೇ, ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವ ನೈದಿ ಆಡುವ ತೆರದಿ ಲೋಕದೊಳು ಕೈಟಭಾರಿಯ ಧ್ಯಾನದಿಂದ. ಚಿಟ್ಟೆ ಚಿಕ್ಕ ಹುಳವನ್ನ ಗೂಡಿನಲ್ಲಿ ಬಂಧಿಸಿ ಅದಕ್ಕೆ ಅನ್ನ ಎಲ್ಲವನ್ನ ಕೊಡತಾ ಬರುತ್ತೆ. ಒಳಗಿರತಕ್ಕಂಥ ಹುಳ ಸದಾ ಇದರ ನೆನಪಲ್ಲೇ ಕಾಲ ಕಳೆಯುತ್ತೆ. ಸಂರಂಭ ಭಯಯೋಗೇನ ಅಂದ್ರು, ಇದರನ್ನೇ ಸದಾ ನೆನೆಯತ ಕೊನೆಗೇನ್ ಮಾಡುತ್ತೆ, ಅದರಂತೆ ಆಗಿ ಗೂಡು ಸೀಳಿಕೊಂಡು ಹೋಗುತ್ತೆ. ಅದೇ ಆಗಲ್ಲ, ಅದರಂತೆ ಆಗಿ ತಾನು ಹೋಗುತ್ತೆ. ಇದೇ ಸಾಧನೆ ಅಂದ್ರು. ಹಾಗಾದರೆ ಇಲ್ಲಿ ಕೂಡ ಚಿಟ್ಟೆಯಂತೆ ಎರಡು ರೆಕ್ಕೆಗಳಿಂದ ಬಂದಿರುವ ನಮ್ಮನ್ನು ಬಂಧಿಸಿರುವ ಚೇತನ ದೇವ, ಜ್ಞಾನ ಆನಂದ ಎಂಬ ಎರಡು ರೆಕ್ಕೆಗಳಿಂದ ಶಬ್ದ ಮಾಡತಾ ಬರ್ತಾನೆ. ನಾನಿದ್ದೇನೆ ಎಂಬ ಶಬ್ದ ಮಾಡತಾ ನಮ್ಮನ್ನ ಗೂಡಿನಲ್ಲಿ ಇಟ್ಟು ರಕ್ಷಣೆ ಮಾಡತಾ ಇದ್ದಾನೆ. ಎಷ್ಟ ವ್ಯತ್ಯಾಸ ಇಷ್ಟೇ, ಆ ಹುಳ ಸದಾ ನೆನೆಯುತ್ತೆ ಅಲ್ಲಿ, ನಾವು ಮಲಗಿದ್ದೇವೆ ಏನು ನೆನೆಯುತ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಕೂಡ ಈ ಸಂಸಾರದ ಗೂಡನ್ನ ಬಿಡಿಸಿಕೊಂಡು ಹೋಗಬೇಕಾದರೆ ನಾವು ದೇವರನ್ನ ಅದು ನೆನೆದಂತೆ ಹೇಗೆ ಸದಾ ನೆನೆಯಬೇಕು, ಪ್ರತಿಯೊಂದು ಕ್ಷಣವೂ ನೆನೆಯಬೇಕು, ಆದರದಿಂದ ನೆನೆಯಬೇಕು, ನಿರಂತರವಾಗಿ ನೆನೆಯಬೇಕು. ಹೌದು, ಇದೇ ನಿಜವಾದ ಸಾಧನೆ. ದೇವರ ನೆನಪೇ ಸಾಧನೆ, ಪ್ರೀತಿಪೂರ್ವಕ ದೇವರ ನೆನಪೇ ಸಾಧನೆ, ಪ್ರೀತಿಪೂರ್ವಕ ನಿರಂತರ ದೇವರ ನೆನಪು ಸಾಧನೆ. ಅದು ಬರಲಿಕ್ಕೆ ಜಪವೋ ಪೂಜೆಯೋ ಪಾರಾಯಣೆಯವೋ ಏನು ಬೇಕಾದರೂ ಮಾಡಬಹುದು. ನಮಗೆ ದೇವರಲ್ಲಿ ಯಾವುದನ್ನು ಮಾಡಿದ್ದರಿಂದ ಸದಾ ಮನಸ್ಸು ಇರುತ್ತೋ ಅಂಥದ್ದೇ ನಮಗೆ ವಿಹಿತವಾದ ಸಾಧನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾದರೆ ನಮಗೆ ಪ್ರಧಾನವಾಗಿ ಬೇಕಾಗಿದ್ದೇನು ಅಂದರೆ, ನಾವು ಬದುಕಿದಷ್ಟು ಕಾಲ ಪ್ರತಿಯೊಂದು ದಿವಸ ಕ್ಷಣ ಕ್ಷಣವೂ ದೇವರ ಆದರ ನೆನಪು ಬರಬೇಕು. ಅದು ಬೇಕಾ? ಈ ಉಪಾಸನೆ ಮಾಡಿ. ಯಾವುದು? ಕಾಲ ಕಾಲಕ್ಕೆ ಜೀವರ ರಕ್ಷಣೆ ಮಾಡುವ ಸಾಮ ನಾಮಕ ಭಗವಂತನ ಉಪಾಸನೆ. ಅದಕ್ಕೆ ದಾಸರಾಯರು ಹೇಳುತ್ತಾರೆ ಹರಿಕಥಾಮೃತ ಸಾರದಲ್ಲಿ, ಸಾಮೋಪಾಸನೆ ಮಾಡು. ಹೇಗೆ? ಬಲ್ಲವರಲ್ಲಿ ತಿಳಿದುಕೊಂಡು. ಬಲ್ಲವರು ಯಾರಿದ್ರು ಆ ಕಾಲದಲ್ಲಿ? ಪಕ್ಕದಲ್ಲಿ ಇವರೇ ಇದ್ರು. ಅವರು ವಿಸ್ತಾರವಾಗಿ ಬಿಡಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆದಿತ್ಯಮಂಡಲೇ ವಾಯುಂ ಅಧಿಷ್ಠಾನೀಕೃತ್ಯ ಭಗವಾನ್ ನಾರಾಯಣ ಅಸ್ತಿ. ಸೂರ್ಯಮಂಡಲದಲ್ಲಿ ಜಪ ಮಾಡುವಾಗ ನಮಗೆ ದೇವರನ್ನೇ ನೋಡಲಿಕ್ಕೆ ಹೋಗ್ತೇವೆ. ಸೂರ್ಯಮಂಡಲ ಅಲ್ಲಿ ನಾರಾಯಣ ಶಂಖಚಕ್ರಧಾರಿ. ಆದರೆ ಇದು ಸರಿಯಲ್ಲ ಅಂದರು. ಯಾಕೆ ಅಂದರೆ ಸೂರ್ಯಮಂಡಲದೊಳಗೆ ವಾಯುದೇವರ ಚಿಂತನೆ ಮಾಡಿ ಅಲ್ಲಿ ನಾರಾಯಣನ ಚಿಂತನೆ ಮಾಡಿ ಇಲ್ಲದಿದ್ದರೆ ನಮ್ಮ ಜಪ ಜಪ ಆಗಲ್ಲ. ದೈತ್ಯರು ಕೆಡಿಸಿ ಬಿಡ್ತಾರೆ ಅಂಥ ಜಪವನ್ನು. ಯಾಕೆ ಅಂದರೆ ಮುಖ್ಯ ಪ್ರಾಣ ದೇವರ ಒಳಗೆ ದೇವರ ಚಿಂತನೆ ಎಂಬುದು ಎಂಥದ್ದು ಅಂದರೆ, ಮುಖ್ಯ ಪ್ರಾಣ ದೇವರು ಆಖಣಾಶ್ಮ ಸಮ ಬಂಡೆಗಲ್ಲಿನಂಥವರು ದೈತ್ಯರ ಪಾಲಿಗೆ. ದೈತ್ಯರು ಮುಖ್ಯ ಪ್ರಾಣ ದೇವರ ಒಳಗೆ ಉಪಾಸನೆ ದೇವರದ್ದು ಮಾಡಲಿಕ್ಕೆ ತೊಡಗಿದಾಗ, ಮುಖ್ಯ ಪ್ರಾಣ ದೇವರ ಮೇಲೆ ದಾಳಿ ಮಾಡಲಿಕ್ಕೆ ಹೋದಾಗ ಅವರ ಪ್ರಯತ್ನಗಳೆಲ್ಲ ಮಣ್ಣಿನ ಹೆಂಟೆಯಿಂದ ಬಂಡೆಗಲ್ಲನ್ನು ಹೊಡೆದರೆ ಹೇಗೆ ಪುಡಿ ಪುಡಿ ಆಗಬೇಕೋ ಹಾಗೆ ಆಗಿ ಹೋಯಿತು. ಅಷ್ಟೇ ಅಲ್ಲ, ದೈತ್ಯರ ದಾಳಿ ವಾಯುದೇವರ ಮೇಲೆ ಮಾಡಿದಾಗ ಹೇಗೆ ಪುಡಿ ಪುಡಿ ಆಯಿತೋ, ವಾಯುದೇವರನ್ನು ನಂಬಿದ ಭಕ್ತನ ಮೇಲೆ ದೈತ್ಯರ ದಾಳಿಯು ಪುಡಿ ಪುಡಿ ಆಗಿಬಿಡುತ್ತೆ. ಆದ ಕಾರಣ ಸೂರ್ಯ ಮಂಡಲ ಮಧ್ಯದಲ್ಲಿ ಉಪನಯನ ಪ್ರಕರಣದಲ್ಲಿ ನಾರಾಯಣನನ್ನು ಚಿಂತನೆ ಮಾಡಿ ಅಂತ ತಿಳಿಸಿಕೊಟ್ರಲ್ಲ, ಆ ನಾರಾಯಣನ ಚಿಂತನೆ ಸೀದಾ ಹೋಗಬೇಡಿ. ಯಾಕೆ ಅಂದರೆ ವಾಯುದೇವರ ದ್ವಾರ ಹೋಗಬೇಕು, ವಾಯುದೇವರ ಚಿತ್ರಣೆ ಮಾಡಿ. ವಾಯುಂ ಅಧಿಷ್ಠಾನೀಕೃತ್ಯ ಭಗವಾನ್ ನಾರಾಯಣ ಅಸ್ತಿ. ಭಗವಂತ ನಾರಾಯಣ ಸದಾ ಇದ್ದಾನೆ, ವಾಯುದೇವರ ಚಿಂತನೆ ಬೇಕೇ ಬೇಕು. ಸಚ ಸರ್ವದಾ ಸಮತ್ವಾತ್ ಸರ್ವೇಷಾಂ ಆದಿತ್ಯಮಂಡಲೇ ಮಾಂ ಪ್ರತಿ ಇತಿ ಯತ್ ಪ್ರತೀತಿ ಸಾಮ್ಯಂ ತತ್ಕಾರಣತ್ವಾಚ ಸಾಮ ನಾಮ ಸರ್ವ ಪಾಪ ಶೂನ್ಯತ್ವಾತ್ ಉನ್ನಾಮ. ಹೇಗಿದ್ದಾನೆ ಈತ? ಸೂರ್ಯ ಮಂಡಲದಲ್ಲಿರುವ ಭಗವಂತ ಅಂದರೆ ಎಲ್ಲರಿಗೂ ಸಮನಾಗಿದ್ದಾನೆ. ಸಮನಾಗಿದ್ದಾನೆ ಅಂದರೆ ಹಾ, ನಾವು ಬೆಂಗಳೂರಲ್ಲಿ ನಿಂತು ಸೂರ್ಯನ ನೋಡಿದರೂ ನಮಗೆದುರೇ ಇರ್ತಾನೆ. ಅದೇ ಕ್ಷಣದಲ್ಲಿ ಬೇರೊಂದು ಊರಲ್ಲಿ ನಿಂತು ನೋಡಿದರೂ ಸೂರ್ಯ ಅವರಿಗೂ ಎದುರಾಗಿರ್ತಾನೆ. ಯಾರನ್ನು ಕೇಳಿದರೂ ಕೂಡ ಮಾಂ ಪ್ರತಿ, ನನ್ನ ಎದುರಾಗಿದ್ದಾನೆ, ನನ್ನ ಎದುರಾಗಿದ್ದಾನೆ ಅಂತ ಎಲ್ಲರೂ ಹೇಳುತ್ತಾರಲ್ಲ, ಎಲ್ಲರಿಗೂ ಸಮವಾಗಿದ್ದಾನಲ್ಲ. ಆದ್ದರಿಂದ ಅಷ್ಟೇ ಅಲ್ಲ, ಎಲ್ಲರಿಗೂ ಸಮನಾದವ, ಎಲ್ಲ ವಿಷಯದಲ್ಲೂ ಎಲ್ಲರನ್ನೂ ಸಮವಾಗಿ ನೋಡುವವ. ಯಾರಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದು ಕೊಡುವುದು ಸಮತ್ವ, ಎಷ್ಟು ಕೊಡಬೇಕೋ ಅಷ್ಟು ಕೊಡುವುದು ಸಮತ್ವ. ಆ ರೀತಿಯಲ್ಲಿ ಸಮನಾದ್ದರಿಂದ ಈತನಿಗೆ ಸಾಮ ಅಂತ ಹೆಸರು. ಸಮತ್ವಾತ್ ಸಾಮನಾಮ. ಇನ್ನು ಹೇಳುತ್ತಾರೆ ಈತನಿಗೆ ಉತ್ ಅಂತ ಹೆಸರು. ಸೂರ್ಯ ಮಂಡಲ ಮಧ್ಯವರ್ತಿಯಾದ ಭಗವಂತನಿಗೆ ಉತ್ ಅಂತ ಹೆಸರು. ಯಾಕೆ ಅಂದರೆ ಸರ್ವ ಪಾಪ ಶೂನ್ಯತ್ವಾತ್, ಈತ ಯಾವ ಪಾಪಗಳೂ ಇಲ್ಲ ಇವನಲ್ಲಿ. ಅಲ್ಲ, ನಾವು ಅಷ್ಟೇ ಅಲ್ಲ, ಪಾಪಗಳು ಕಳ್ಕೊಂಡ ಮೇಲೆ ನಮಗೂ ಪಾಪ ಇಲ್ಲದೆ ಆಗುತ್ತೆ. ದೇವರು ಹಾಗೆ ಅಂದರೆ ನಾವು ಪಾಪ ಬಂದು ಕಳ್ಕೊಂಡವರು, ಆತ ಪಾಪದ ಸ್ಪರ್ಶವೇ ಇಲ್ಲದವ. ಅಸ್ಪೃಷ್ಟ ದೋಷ ಗಂಧಾಯ, ದೋಷ ಅಲ್ಲ ದೋಷ ಗಂಧವೂ ಆತನ ಹತ್ತಿರ ಬರೋದಿಲ್ಲ. ಆದ್ದರಿಂದ ಭಗವಂತ ಎಂಥವ ಅಂದರೆ ಸರ್ವ ಪಾಪ ಶೂನ್ಯ. ಇವಾಗೆ ನಾವೇನು ಜೀವನದಲ್ಲಿ ದುಃಖ ಪಡ್ತಾ ಇದ್ದೇವೆ, ಕೈ ಕತ್ತರಿಸಿ ಹೋಗ್ತಾ ಇದೆ, ಕಾಲು ಕತ್ತರಿಸಿ ಹೋಗ್ತಾ ಇದೆ, ನಾನಾ ರೋಗಗಳು ಬೆನ್ನಟ್ಟಿ ಬರ್ತಾ ಇದೆ, ದುಡ್ಡೆಲ್ಲ ಚೆಲ್ಲಿ ಹೋಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಏನು? ಹಿಂದೆ ಮಾಡಿದ ಪಾಪ. ಓಡತಾ ಇರ್ತೇವೆ ಎಲ್ಲರ ಜೊತೆಗೂ, ಸ್ವಾಮಿಗಳ ಹತ್ರ ದೇವರ ಹತ್ರ ಓಡಿ ಓಡಿ ಸೇವಾ ಮಾಡ್ತಾ ಇರ್ತೇವೆ, ಈ ಕಾಟ ಬಿಡಲಿ ಅಂತ. ಆದರೆ ಮೂಲ ಮಾತ್ರ ತೆಗೆಯೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಕಷ್ಟಕ್ಕೆ ಕಾರಣವಾದ್ದು ಪಾಪ, ಪಾಪಕ್ಕೆ ಕಾರಣವಾದ್ದು ಅಜ್ಞಾನ. ಅಜ್ಞಾನವನ್ನು ತೆಗೆದು ಬಿಟ್ಟರೆ ಪಾಪ ತಾನಾಗಿ ಹೋಗಿಬಿಡುತ್ತೆ, ಪಾಪ ಹೋದರೆ ಕಷ್ಟಗಳು ತಾನಾಗಿ ಹೋಗಿಬಿಡುತ್ತೆ. ಹೊಲಸು ಕುಪ್ಪೆ ಬಿದ್ದಿದೆ, ಆ ಕುಪ್ಪೆಯಿಂದ ದುರ್ವಾಸನೆ ಬರ್ತಾ ಇದೆ, ಆ ವಾಸನೆ ಹೋಗಲಿಕ್ಕೆ ಎರಡು ಅಗರಬತ್ತಿ ಕೇಳಿದರೆ ಎಷ್ಟು ಕಾಲ ಇರುತ್ತೆ? ಅಗರಬತ್ತಿ ಉರಿದಷ್ಟು ಕಾಲ ಆ ವಾಸನೆ ಬಿಡಲ್ಲ, ಅದರ ಜೊತೆಗೆ ಈ ವಾಸನೆ ಎರಡೂ ಸೇರಿ ವಿಚಿತ್ರ ವಾಸನೆ ಬರ್ತಾ ಇರುತ್ತೆ. ಅದು ಮುಗಿದ ಮೇಲೆ ಮತ್ತು ಅಗರಬತ್ತಿ ಬೇಕು. ನಾವು ಮಾಡೋದದೇ, ಈ ಒಳಗಿರುವ ಹೊಲಸಿನ ಕುಪ್ಪೆಯನ್ನು ತೆಗೆಯದೆ ರಾಯರ ಹತ್ರ ಸ್ವಾಮಿಗಳ ಹತ್ರ ಹೋಗಿ ಸದ್ಯಕ್ಕೆ ಈ ವಾಸನೆ ಕಷ್ಟ ಎಂಬ ವಾಸನೆ ಬರ್ತಾದಲ್ಲ, ಇದು ಪರಿಹಾರ ಆಗಲಿ, ತೆಂಗಿನಕಾಯಿ ಮಂತ್ರಾಕ್ಷತೆ ಕೊಡಿ, ಕೊಟ್ಟಾಯಿತು ಮತ್ತು ಶುರು ಆಗುತ್ತೆ. ಮತ್ತು ಮನೆ ತುಂಬ ತೆಂಗಿನಕಾಯಿ, ಮನೆ ತುಂಬ ಮಂತ್ರಾಕ್ಷತೆ, ಕಾರಣ ಕಷ್ಟ ಬರ್ತಾನೇ ಇರುತ್ತೆ. ಕಷ್ಟಕ್ಕೆ ಕಾರಣವಾದ್ದು ಪಾಪ, ಆ ಪಾಪಕ್ಕೆ ಕಾರಣವಾದ್ದು ಅಜ್ಞಾನ. ಪಾಪ ಯಾಕೆ ಬಂತು ಅಂದರೆ ಕೆಟ್ಟ ಕೆಲಸ ಖುಷಿಯಿಂದ ಮಾಡಿದ್ದಕ್ಕೆ. ಕೆಟ್ಟ ಕೆಲಸ ಸುಮ್ಮನೆ ಮಾಡ್ತೀವ, ಒಳ್ಳೆ ಖುಷಿ ಖುಷಿಯಿಂದ ಮಾಡ್ತೇವೆ, ಅದಕ್ಕೆ ಕಾರಣ ಅಜ್ಞಾನ. ಆದ್ದರಿಂದ ದೇವರನ್ನ ಉತ್, ನೀನು ಸರ್ವ ಪಾಪ ಶೂನ್ಯ ಅಂತ ಚಿಂತನೆ ಮಾಡಿದರೆ ದೇವರು ನಮ್ಮ ಪಾಪಗಳನ್ನು ಬಿಡಿಸಿ ಪಾಪಗಳ ಮೂಲಕವಾದ ಕಷ್ಟಗಳ ಪರಂಪರೆಯನ್ನು ಬಿಡಿಸಿಬಿಡುತ್ತಾನೆ. ಆಚಾರ್ಯರ ಒತ್ತು ಕೊಡೋದು ಎಲ್ಲಿ ಅಂದರೆ ನಮ್ಮ ಚಿಂತನಾ ಕ್ರಮದಲ್ಲಿ ಬರೀ ದೇವರ ನೆನಪಿಗೆ ಸರಿಯಾದ ಫಲವಿಲ್ಲಪ್ಪ, ದೇವರ ಗುಣ ಚಿಂತನೆ ಮಾಡಿ. ಶತ್ರು ಸಂಹಾರ ಆಗಬೇಕಾ? ನೀನು ಶತ್ರು ನಾಶಕ ಅಂತ ಚಿಂತನೆ ಮಾಡಿ. ಮಕ್ಕಳು ಬೇಕಾ? ಒಬ್ಬೊಬ್ಬರಲ್ಲಿ 16,000 ಜನ ಹೆಂಡಂದರಲ್ಲಿ ಒಬ್ಬೊಬ್ಬರಲ್ಲಿ 10-10 ಜನ ಮಕ್ಕಳನ್ನ ಪಡೆದವ ಅಂತ ಚಿಂತನೆ ಮಾಡಿ. ರೋಗ ಬೇಡವ, ರೋಗ ಇಲ್ಲದವ ಅಂತ ಚಿಂತನೆ ಮಾಡಿ. ಪಾಪ ಬೇಡವ, ಪಾಪ ಇಲ್ಲದವ ಅಂತ ಚಿಂತನೆ ಮಾಡಿ. ನಮಗೇನು ಫಲ ಬೇಕು ಆ ತಕ್ಕ ದೇವರ ರೂಪ ಚಿಂತನೆ ಮಾಡೋಣ. ಅದೇ ಹೇಳ್ತಾ ಇದ್ದಾರೆ, ಸರ್ವ ಪಾಪ ಶೂನ್ಯತ್ವಾತ್ ಉನ್ನಾಮ. ಇನ್ನ ಈತ ಹೇಗಿದ್ದಾನೆ ಅಂದರೆ ಇದೆಲ್ಲ ಗುಣಗಳನ್ನು ಹೇಳ್ತಾ ಇದ್ದಾರೆ. ಸೂರ್ಯ ಮಂಡಲ ಮಧ್ಯವರ್ತಿಯಾದ ನಾರಾಯಣನಲ್ಲಿ ಈ ಗುಣಗಳ ಚಿಂತನೆ ಕಡ್ಡಾಯ ಮಾಡಿ. ಹೇಗಿದ್ದಾನೆ ಈತ ಅಂದರೆ ಪದ್ಮ ರಕ್ತ ಪದ್ಮ ಸಮಾನ ನೇತ್ರ, ಒಳ್ಳೆ ಕೆಂಪು ಬಣ್ಣದ ಕಣ್ಣು ಅಂದರೆ ಇಡೀ ಕಣ್ಣೆಲ್ಲ ಕೆಂಪಲ್ಲ, ಕಣ್ಣಿನ ಕೊನೆ ಭಾಗ ಕೆಂಪು, ಅಷ್ಟೇ ಅಲ್ಲ, ಪದ್ಮದಂತೆ, ಪದ್ಮದ ದಳ ಹೇಗಿದೆ ಅಷ್ಟು ಸುಂದರವಾದ ಕಣ್ಣು, ದೊಡ್ಡ ಕಣ್ಣು, ವಿಶಾಲವಾದ ಕಣ್ಣು, ಕೊನೆ ಭಾಗದಲ್ಲಿ ಕೆಂಪು ಬಣ್ಣ, ಇದು ಒಳ್ಳೆ ಲಕ್ಷಣ ಹೇಳ್ತಾರೆ. ನಂತರ ಸರ್ವದಾ ಸರ್ವ ಪ್ರಾಣಿಭಿ ಸ್ತುತ್ಯಃ, ಎಲ್ಲ ಕಾಲದಲ್ಲೂ ಎಲ್ಲ ಪ್ರಾಣಿಗಳು ಸ್ತೋತ್ರ ಮಾಡುವುದು ಈತನನ್ನೇ, ಗೊತ್ತಿದ್ರು ಗೊತ್ತಿಲ್ಲದಿದ್ರು ಅಂತ. ಅದು ಹೇಗೆ, ನಾವಂತೂ ದೇವರನ್ನು ಸ್ತೋತ್ರ ಮಾಡ್ತಾ ಇಲ್ಲ, ಬೆಳಿಗ್ಗೆ ಏನೋ ಒಂದು ಬಂದು ಎರಡೋ ಮೂರೋ ಸ್ತೋತ್ರ ಹೇಳಿ ಆಯಿತು, ನಂತರ ನಮ್ಮ ಮಾತೇ ನಮ್ಮದು, ಮತ್ತೆ ದೇವರ ಸ್ತೋತ್ರ ಇಲ್ಲಲ್ಲ. ಅಂದ್ರೆ ಅಲ್ಲಿ ಹೇಳ್ತಾರೆ, ನಮಗೆ ಗೊತ್ತಿಲ್ಲದಿದ್ರೂ ಕೂಡ ನಮ್ಮಿಂದ ಮಾತು ಹೊರಡಿಸುವಂತಹ ದೇವತೆಗಳು ನಮ್ಮ ಮಾತುಗಳಲ್ಲಿ, ಲೌಕಿಕದ ಮಾತುಗಳಲ್ಲೇ ದೇವರ ರೂಪಗಳನ್ನು ಚಿಂತನೆ ಮಾಡಿ ದೇವರ ಸ್ತೋತ್ರ ಅಂತ ಅರ್ಪಣೆ ಮಾಡುತ್ತಾರೆ. ಅದಕ್ಕೆ ಹೇಳ್ತಾರೆ ದಾಸರಾಯರು, 10 ಸಂಧಿಗಳಲ್ಲಿ ಏನು ವಿಶೇಷ ಉಪಾಸನೆಗಳು ಕೊಟ್ಟಿದ್ದಾರೆ, ಅಪರೂಪದ ಉಪಾಸನೆಗಳು ಕೊಟ್ಟಿದ್ದಾರೆ. ಶರೀರವನ್ನು ರಥ ಅಂತ ಚಿಂತನೆ ಮಾಡಿ ಅಂದರು, ಶರೀರವೇ ರಥ ಚಿಂತನೆ ಮಾಡಿ ಅಂದರು. ಅಲ್ಲ ನಾವು ಅಂದ್ಕೊಂಡು ಏನೋ ಅದು ಕಲ್ಪನೆ, ಅಸಂಪ್ಷನ್, ಈ ರಥ ಇದೆ, ಶರೀರ ಇದೆ, ಇದನ್ನು ರಥದಂತೆ ಚಿಂತನೆ ಮಾಡು ಅಂತ ಹೇಳಿದರು. ಅಂದರೆ ರಥಾದಿ ಪ್ರಕರಣದಲ್ಲಿ ಇಲ್ಲಿ ಹೇಳ್ತಾರೆ ಅರಣ್ಯಕಾಚಾರ, ಹೇಳ್ತಾರೆ ನೀನು ಚಿಂತನೆ ಮಾಡಿದರೂ ಬಿಟ್ಟಿದ್ರೂ ಕೂಡ ಒಳಗಿರುವ ದೇವತೆಗಳು ನಿನ್ನ ಶರೀರವನ್ನ ದೇವರಿಗೆ ರಥ ಅಂತ ಚಿಂತನೆ ಮಾಡಿ ಬಿಡ್ತಾರೆ, ಆ ಫಲ ಅವರು ಪಡೆಯುತ್ತಾರೆ. ಜುಜುಬಿ, ನೀನು ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು, ಮಾಡಿದರೆ ನಿನಗೆ ಫಲ ಬರುತ್ತೆ, ಇಲ್ಲ ಹಾಳಾಗ್ತೀಯ ಅಂದರು. ದೇವತೆಗಳು ಮಾಡಿಬಿಡುತ್ತಾರೆ. ಹಾಗೆ ಸರ್ವದ ಸರ್ವ ಪ್ರಾಣಿಭಿ ಸ್ತುತ್ಯಃ, ಎಲ್ಲ ಪ್ರಾಣಿಗಳ ಬಾಯಿಯಿಂದ ಬರುವ ಮಾತುಗಳನ್ನು ದೇವತೆಗಳು ಸ್ತೋತ್ರಾತ್ಮಕವಾಗಿ ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ತಿಳಿಸಿಕೊಡುತ್ತಾರೆ. ಭಗವಂತ ಸೂರ್ಯ ಮಂಡಲ ಮಧ್ಯವರ್ತಿ ಹೇಗಿದ್ದಾನೆ ಅಂದರೆ, ನಿತ್ಯವೂ ಪ್ರತಿ ಕ್ಷಣದಲ್ಲೂ ಓಂಕಾರವನ್ನು ಉಚ್ಚಾರ ಮಾಡತಾ ಇರ್ತಾನಂತೆ ಭಗವಂತ. ಹೇಳ್ತಾರೆ ಸರ್ವ ಪ್ರಾಣಿ ಹಿತಾರ್ಥಂ ಓಂಕಾರ ಉಚ್ಚಾರಕಾರಿ, ಯಾವಾಗ್ಲೂ ಕೂಡ ಓಂಕಾರವನ್ನು ತಾನು ಉಚ್ಚಾರ ಮಾಡಿಸ್ತಾ ಮಾಡತಾ ಎಲ್ಲ ಪ್ರಾಣಿಗಳಿಗೆ ಹಿತವನ್ನ ಮಾಡುವವ. ಇನ್ನ ಹೇಳುತ್ತಾರೆ ಈ ದೇವ ಹೇಗಿದ್ದಾನೆ ಈತ ಅಂದರೆ, ನಖಮಾರಭ್ಯ ಕೇಶ ಪರ್ಯಂತಂ ವಿಲಕ್ಷಣ ಸುಖಾತ್ಮಕ ದೇಹ, ಉಗುರು ಮೊದಲುಕೊಂಡು ಕೂದಲು ಪರ್ಯಂತ ದೇವ ಸುಖಭರಿತ. ಎಷ್ಟು ಸುಖಭರಿತ ಅಂದರೆ ವಿಲಕ್ಷಣವಾದ ಸುಖದಿಂದ ಕೂಡಿದವ. ಅದಕ್ಕೆ ದೇವರ ನಗು ಎಂದು ಕಡಿಮೆ ಆಗೋದಿಲ್ಲ, ಸದಾ ಮುಗುಳು ನಗು ಇರುತ್ತೆ. ನಾವು ಚೂರು ಸುಖವಾಗಿದ್ದಾಗ ನಗು ಬರುತ್ತೆ, ನಮಗೆ ದುಃಖವೇ ಜಾಸ್ತಿ ಆದ್ದರಿಂದ ಮುಖ ಬಾಡಿಯೇ ಇರುತ್ತೆ. ದೇವರಿಗೆ ದುಃಖ ಇಲ್ಲ, ಸುಖ ಯಾವಾಗ್ಲೂ ಇರುತ್ತೆ, ಬಂದೇ ಬರುತ್ತೆ, ಯಾಕೆ ಬರಲ್ಲಪ್ಪ, ನಮಗೂ ಇದ್ರೂ ನಾವು ನಗ್ತೇವೆ ಸುಖ ಇದ್ರೆ. ಇಲ್ಲ, ದೇವರಿಗೆ ಸದಾ ಸುಖ ಇದೆ, ಆದ್ದರಿಂದ ಆತನ ನಗು ಎಂದು ಕಡಿಮೆ ಆಗಲ್ಲ, ಕುಂದಿಲ್ಲದ ನಗು ನಮ್ಮಪ್ಪನದ್ದು ಹೇಳ್ತಾ ಇದ್ದಾರೆ. ನಂತರ ಸರ್ವವರ್ಣ, ಏನು ಜಗತ್ತಿನಲ್ಲಿ ನಾನಾ ಬಣ್ಣಗಳು ಕಾಣತಾ ಇವೆ, ಆ ಬಣ್ಣಗಳಲ್ಲಿ ತಾನೇ ನಿಂತು ಬಣ್ಣ ಕೊಡುವವ ನೋಡಿ ಒಂದು ಸಲ. ಅದಕ್ಕೆ ಹೇಳ್ತಾರೆ ಆಚಾರ್ಯರ ಆ ದೇವರ ಪರಿಚಯ ಮಾಡುವ ದೃಷ್ಟಿಕೋನವೇ ಅಪರೂಪವಾದ್ದು. ಹೇಳ್ತಾರೆ ನಿನಗೆ ದೇವರ ಸರ್ವೋತ್ತಮತ್ವ ಪರಿಚಯ ಆಗಬೇಕೋ ಸೃಷ್ಟಿಯನ್ನು ನೋಡು. ಸೃಷ್ಟಿ ಪರಿಚಯ ಆಗದಿದ್ದರೆ ದೇವರ ಸರ್ವೋತ್ತಮತ್ವ ಪರಿಚಯ ಆಗೋದಿಲ್ಲ. ಆಚಾರ್ಯರ ಮಾತನ್ನೇ ಕನ್ನಡದಲ್ಲಿ ಹೇಳಿದರು ದಾಸರು, ಗಿಳಿಗೆ ಬಣ್ಣ ಬಳದವರು ಯಾರು, ಗಿಳಿ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಯಾರಯ್ಯ ಹತ್ತಿರ ಕರೆದು ಪೇಂಟ್ ಹಾಕಿದ್ದು, ಎಂಥ ಅಪರೂಪದ ಬಣ್ಣ, ಒಂದೊಂದು ಹೂವು ತಗೊಳ್ಳಿ ಅಪರೂಪದ, ರೋಜಾ ಹೂವೇ ಬಿದ್ದಿರುತ್ತೆ, 10 ಬಗೆ ಬಿದ್ದಿರುತ್ತೆ, 10 ಬಗೆ ರೋಜಾ ಹೂವು, 10 ಬಣ್ಣ ಯಾರಯ್ಯ ಬಳದದ್ದು ಅಂತ ಹೇಳ್ತಾರೆ. ಸರ್ವವರ್ಣ, ಎಲ್ಲ ಕಡೆ ಎಲ್ಲ ಬಣ್ಣಗಳಲ್ಲಿ ತಾನೇ ನಿಂತು ಪ್ರಕಟ ಮಾಡುವವ. ಇನ್ನ ಸರ್ವವರ್ಣ, ಎಲ್ಲ ವರ್ಣಗಳು, ವರ್ಣ ಅಂದ್ರೆ ಒಂದು ಬಣ್ಣ, ಇನ್ನೊಂದು ಅಕ್ಷರ, ಎಲ್ಲ ವರ್ಣಗಳಲ್ಲಿ ತಾನೇ ನಿಂತಿರುವಂಥವ ಸರ್ವವರ್ಣ. ಇನ್ನ ಇಬ್ಬರು ಯಾವಾಗ್ಲೂ ಕೂಡ ದೇವರ ಸ್ತೋತ್ರ ಮಾಡುವವರು ಯಾರು ಅಂದ್ರೆ, ವಾಣಿ ಪ್ರಾಣಾಭ್ಯಾಂ ಋಕ್ ಸಾಮವೇದಾಭ್ಯಾಂ ಸ್ತೂಯಮಾನ, ವಾಣಿ ಪ್ರಾಣರಂತೆ ಅಲ್ಲ, ವಾಣಿ ಅಂತ ಬಂದಾಗ ಬ್ರಹ್ಮದೇವರು ಬರಬೇಕು, ಪ್ರಾಣ ಅಂತ ಬಂದಾಗ ಭಾರತಿ ಬರಬೇಕಲ್ಲ. ವಾಣಿ ಪ್ರಾಣ ಅಂತ ಎಲ್ಲಿ ಸಂಬಂಧ ಅಂದರೆ ಎರಡು ಶಬ್ದ ಹೇಳೋದ್ರಿಂದ ನಾಲ್ಕು ಜನ ತಗೊಳ್ಳಿ. ವಾಣಿ ಅಂದಾಗ ಭಾರತಿ ವಾಣಿ, ಪ್ರಾಣ ಅಂದಾಗ ಬ್ರಹ್ಮವಾಯುಗಳು, ನಾಲ್ಕು ಜನ ಕೂಡ ಸದಾ ಋಗ್ವೇದ ಯಜುರ್ವೇದ ಸಾಮವೇದ ಇವುಗಳಿಂದ ಸದಾ ಭಗವಂತನ ಸ್ತೋತ್ರ ಮಾಡುತ್ತಲೇ ಇರ್ತಾರಂತೆ. ಅಲ್ಲ, ಸ್ವಲ್ಪ ರೆಸ್ಟ್ ಬೇಡವೋ ಅಂದರೆ ಆ ರೆಸ್ಟು ಅವರಿಗೆ ಅರೆಸ್ಟ್ ಮಾಡಿದಂತಾಗತ್ತೆ. ಅವರಿಗೆ ದೇವರನ್ನ ಸ್ತೋತ್ರ ಮಾಡುವುದೇ ಸಂತೋಷ. ಅವರಿಗೆ ದೇವರ ಸ್ತೋತ್ರ ಮಾಡದ ಒಂದು ಘಳಿಗೆ ನರಕ ಸದೃಶ, ಯಾರಿಗೆ ಗೊತ್ತಾದವರಿಗೆ. ಅದೇ ಆ ರೀತಿಯಾಗಿ ವಾಣಿ ಪ್ರಾಣಾಭ್ಯಾಮ್ ಋಕ್ ಸಾಮ ವೇದಾಭ್ಯಾಮ್ ಸ್ತೂಯಮಾನ, ಇಂಥ ದೇವರು ಸೂರ್ಯಮಂಡಲದಲ್ಲಿದ್ದಾರೆ ನೋಡಿ. ಎಂಥ ಅಪರೂಪದ ಪರಿಚಯ. ಗಾಯತ್ರಿ ಮಾಡುವಾಗ ಇಷ್ಟೆಲ್ಲ ಗುಣಗಳದ್ದು, ಒಂದೊಂದು ಸಲ ಗಾಯತ್ರಿ ಮಾಡಿದಾಗೂ ಒಂದೊಂದು ಗುಣ ಚಿಂತನೆ ಬಂದರೂ ಸಾಕು, ಅಪರೂಪವಾದ ಒಂದು ಫಲ ಬರುತ್ತೆ. ಏತಾದೃಶಃ ಭಗವಾನ್, ಇಂಥ ಭಗವಂತ ಸಪ್ತಕಾಲೇಶು ಸಪ್ತಸ್ವರೂಪೈಹಿ ಆದಿತ್ಯೇ ಸ್ಥಿತ್ವ, ಏಳು ಕಾಲಗಳಲ್ಲಿ ಸೂರ್ಯ ಮಂಡಲದಲ್ಲಿ ಈ ದೇವ ಇದ್ದುಕೊಂಡು ಹೇಗಿರ್ತಾನೆ, ಸೂರ್ಯ ಮಂಡಲದಲ್ಲಿ ಏಳು ರೂಪಗಳಿಂದ ಇದ್ದಾನೆ, ಇದ್ದುಕೊಂಡು ಸರ್ವ ಪ್ರಾಣಿನಾಂ ಆಶ್ರಯೋ ಭವತಿ, ಎಲ್ಲ ಪ್ರಾಣಿಗಳಿಗೂ ಈತ ಆಶ್ರಯನಾಗ್ತಾ ಇದ್ದಾನೆ. ಯಾರು? ಸಾಮ ನಾಮಕನಾದ ಸೂರ್ಯ ಮಂಡಲ ಮಧ್ಯವರ್ತಿ. ಎಷ್ಟು ರೂಪಗಳಿವೆ? ಏಳು ರೂಪಗಳಿವೆ ಸೂರ್ಯ ಮಂಡಲದಲ್ಲಿವೆ ಹೇಳ್ತಾ ಇದ್ದಾರೆ. ಕಾಲವನ್ನ ವಿಭಜನೆ ಮಾಡುತ್ತಾ ಇದ್ದಾರೆ. ಕಾಲ ಎಷ್ಟು ಕಾಲ ಅಂದರೆ ಹೇಳ್ತಾರೆ ಆರು ಆರು ಘಳಿಗೆಗಳ ಪ್ರಕಾರ ನಿರ್ಣಯ ಮಾಡುತ್ತಾ ಹೋಗ್ತಾ ಇದ್ದಾರೆ. ಸೂರ್ಯೋದಯ ಆಗಲಿಕ್ಕಿಂತ ಮೊದಲು ಆರು ಘಳಿಗೆಗಳ ಕಾಲ, ಸೂರ್ಯೋದಯ ಆದ ಮೇಲೆ ಆರು ಘಳಿಗೆಗಳ ಕಾಲ, ಹಾಗೆ ಏಳು ಕಾಲಗಳು ಆರು ಆರು ಘಳಿಗೆಗಳ ಕಾಲವನ್ನು ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ ಆದಿತ್ಯ ಉದಯಾತ್ ಪೂರ್ವಂ ಷಟ್ ಘಟಿಕಾತ್ಮಕ ಏಕಃಕಾಲ. ಸೂರ್ಯ ಉದಯ ಆಗಲಿಕ್ಕೆ ಮೊದಲು ಏನು ಉಷೋದಯ ಅಂತ ಹೇಳುತ್ತೇವೆ, ಆರು ಘಳಿಗೆಗಳ ಕಾಲ. ಘಳಿಗೆ ಅಂದರೆ ನಮಗೆಲ್ಲ ಸೆಕೆಂಡು ಮಿನಿಟ್ಟು ಬಿಟ್ಟರೆ ಘಳಿಗೆ ಪಳ ಇವೆಲ್ಲ ಪರಿಚಯವೇ ಇಲ್ಲ. ನಮ್ಮ ಲೆಕ್ಕದಲ್ಲಿ ಬಂದರೆ ಒಂದು ಘಳಿಗೆ ಅಂದರೆ 24 ನಿಮಿಷ, ಒಂದು ಘಳಿಗೆ ಅಂದರೆ 24 ನಿಮಿಷ. ಹಾಗಾದರೆ ಆರು ಘಳಿಗೆ ಅಂದರೆ ಸುಮಾರು 2.5 ಗಂಟೆಗಳ ಕಾಲ. ಸೂರ್ಯೋದಯ ಬೆಳಿಗ್ಗೆ 6 ಆಗುತ್ತೆ ಅಂದರೆ -2.5, 3.5 ಗಂಟೆ. ಸರಿಯಾಗಿ ಬೆಳಗಿನ ಜಾವ 3.5 ಗಂಟೆಯಿಂದ ಶುರುವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆರು ಅಂದರೆ ಸೂರ್ಯೋದಯ ಲೆಕ್ಕ ಮಾಡಿಕೋಬೇಕು. ಸೂರ್ಯೋದಯ 5:00 ಆದರೆ ಅತ್ತಕ್ಕಂತೆ ಮಾಡಬೇಕು. ಕೆಲವೊಮ್ಮೆ ತುಂಬ ತಡವಾಗಿ ಆಗುತ್ತೆ, ಹೆಚ್ಚಾಗಿ ಆಗುತ್ತೆ. ಈ ಪ್ರಕಾರ ಸೂರ್ಯೋದಯಕ್ಕನುಸರಿಸಿ ಆರು ಘಳಿಗೆಗಳ ಹಿಂದಿನ ಕಾಲ ಏನಿದೆ ಆ ಕಾಲ, ಆ ಕಾಲಯದಲ್ಲಿ ವಿಶೇಷವಾಗಿ ಭಗವಂತ ನಿಂತಿದ್ದಾನೆ. ಇಲ್ಲಿ ಹೇಳ್ತಾರೆ ಉದಯಂ ಆರಭ್ಯ ಅಷ್ಟಮಯ ಪರ್ಯಂತಂ ತಾವದ್ ಘಟಿಕಾತ್ಮಕ, ಬೆಳಿಗ್ಗೆ ಮೊದಲುಕೊಂಡು ಸಾಯಂಕಾಲ ಪರ್ಯಂತ ಲೆಕ್ಕ ಮಾಡಿ ನೋಡಿ, ಆರು ಆರು ಘಳಿಗೆಗಳ ಪಾಲ ಏಳು ಕಾಲಗಳು ನಿಂತಿವೆ. ಆರು ಆರು ಘಳಿಗೆಗಳ ಏಳು ಕಾಲಗಳು ನಿಂತಿವೆ. ಪ್ರಾತಃಕಾಲ, ಪ್ರಾತಃಕಾಲದ ಮೊದಲು ಬಂತು ಉಷಃಕಾಲ, ನಂತರ ಪ್ರಾತಃಕಾಲ, ಮಧ್ಯಾಹ್ನ ಕಾಲಕ್ಕೂ ಪ್ರಾತಃಕಾಲಕ್ಕೂ ಮಧ್ಯ ಅದು ಸಂಗಮ ಕಾಲ, ನಂತರ ಮಧ್ಯಾಹ್ನ ಕಾಲ, ನಂತರ ಅಪರಾಹ್ನ ಕಾಲ. ಮಧ್ಯಾಹ್ನಕ್ಕೂ ಅಪರಾಹ್ನಕ್ಕೂ ವ್ಯತ್ಯಾಸ ಏನು ಅಂದರೆ ಮಧ್ಯಾಹ್ನ ಸೂರ್ಯ ನಡುನೆತ್ತಿಗೆ ಬಂದು ನಿಂತ ಕಾಲ ಮಧ್ಯಾಹ್ನ, ಇನ್ನೇನು ಸೂರ್ಯ ಚೂರು ಆಚೆ ಪಶ್ಚಿಮಕ್ಕೆ ಹೊರಡತಾನೆ ಅಂತ ಏನಾಗ್ತದೆ ಅದು ಅಪರಾಹ್ನ ಕಾಲ. ನಂತರ ಸಾಯಾಹ್ನ ವಿಶೇಷವಾಗಿರತಕ್ಕಂಥ ಈ ರೀತಿ ಕಾಲಗಳಿವೆ ಪಂಚಕಾಲಾಹ. ಅಸ್ತಮಯ ಆದ ಮೇಲೆ ಆರು ಘಳಿಗೆಗಳ ಒಂದು ಕಾಲ, ಒಟ್ಟು ಮಧ್ಯ 5, ಸೂರ್ಯ ಉದಯಕ್ಕಿಂತ ಮುಂಚೆ 1, ಸೂರ್ಯ ಅಸ್ತಮಯ ಆದ ಮೇಲೆ 1 ಕಾಲ, ಆರು ಘಳಿಗೆಗಳ ಕಾಲ, ಇವೆಲ್ಲ ಸೇರಿ ಎಷ್ಟು 7 ಕಾಲಗಳಾಯಿತು. ಅಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಸಾಮ ಪ್ರತಿಪಾದ್ಯ ಭಗವದ್ ರೂಪ ನಿಂತಿದೆ ಇಲ್ಲಿ ಹೇಳ್ತಾರೆ. ತಥಾ ಹಿಂಕಾರಾದಿ ಸಪ್ತ ಸಾಮ ಪ್ರತಿಪಾದ್ಯಾನಿ ಪ್ರದ್ಯುಮ್ನಾದಿ ರೂಪಾಣಿ ಚ ಸಪ್ತ ಸಂಖ್ಯಾಕಾನಿ ಭವಂತಿ. ಹಿಂಕಾರ ಪ್ರಸ್ತಾವ ಮೊದಲಾದ ಸಾಮ, ಆ ಸಾಮದಲ್ಲಿ ಹಿಂಕಾರ ಸಾಮದಲ್ಲಿ ಹಿಂಕಾರ ಅಂತ ಕರೆಸಿಕೊಂಡಿರುವ ದೇವರ ರೂಪ ಇದೆ. ಆ ರೂಪ ಯಾವುದು ಅಂದರೆ ಪ್ರದ್ಯುಮ್ನ, ಪ್ರಸ್ತಾವ ನಾಮಕ ವಾಸುದೇವ. ಹೀಗೆ ಭಗವದ್ ರೂಪ ಆ ಸಾಮದಲ್ಲಿ ಆ ಸಾಮದ ಹೆಸರಿನಿಂದ ಕರೆಸಿಕೊಂಡು ನಿಂತು ಆ ಕಾಲದಲ್ಲಿ ಕೆಲವು ಕೆಲವು ಪ್ರಾಣಿಗಳ ಗುಂಪನ್ನು ರಕ್ಷಣೆ ಮಾಡುತ್ತಾ ಬರ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ, ತತ್ರ ಪ್ರಥಮ ಕಾಲೇ ಉಷಃಕಾಲ, ಸೂರ್ಯೋದಯಕ್ಕಿಂತ ಮೊದಲು ಕಾಲ, ಆರು ಘಳಿಗೆಗಳ ಕಾಲ, ಅಲ್ಲಿ ಯಾರಿರ್ತಾರೆ ಅಂದರೆ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಪ್ರದ್ಯುಮ್ನ ನಿಂತಿದ್ದಾನೆ. ಈತನಿಗೆ ಹಿಂಕಾರ ಅಂತ ಹೆಸರು. ಹಿಂಕಾರ ನಾಮಕ ಸಾಮದಲ್ಲಿರುವ ದೇವರಿಗೆ ಹೆಸರೇ ಹಿಂಕಾರ. ಯಾಕೆ ಹಿಂ ಅಂದರೆ ಹಿಂ ಸೃಷ್ಟಿಂ ಕರೋತಿ, ಈತ ಹಿಂ ಅಂದರೆ ಸೃಷ್ಟಿ, ಸೃಷ್ಟಿಯನ್ನು ಮಾಡುವವ, ಆದ್ದರಿಂದ ಹಿಂಕಾರ. ಈ ರೀತಿಯಲ್ಲಿ ಹಿಂಕಾರಾಖ್ಯ ಸಾಮ ಭಕ್ತಿ ಪ್ರತಿಪಾದ್ಯ ಶ್ಯಾಮವರ್ಣ ಪ್ರದ್ಯುಮ್ನ ಅನುದಿತ ಸೂರ್ಯೇ ಅಸ್ತಿ. ಇಲ್ಲಿ ಸ್ವಲ್ಪ ವಿಷಯಗಳನ್ನು ಚೆನ್ನಾಗಿ ಗಮನವಿಟ್ಟು ಕೇಳಬೇಕು. ಒಂದು ಪ್ರಶ್ನೆಯಂತೂ ಸಾಮಾನ್ಯವಾಗಿ ಬರುತ್ತೆ, ನೀವು ತುಂಬ ವಿಷಯಗಳನ್ನು ಒಮ್ಮೆಲೆ ಸುರಿಮಳಿ ಸುರಿಸಿದಂತೆ ಹೇಳ್ತಾ ಇದ್ದಾರೆ, ಇಷ್ಟನ್ನು ತಲೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂದರೆ ಮೊದಲು ಪರಿಚಯ ಮಾಡಿಕೊಳ್ಳೋಣ ಇಷ್ಟಂತೂ ಇದೆ ಅಂತ. ಆದ ಮೇಲೆ ಬೆಟ್ಟ ಸಕ್ಕರೆ ಬೆಟ್ಟದಷ್ಟಿದೆ, ನಿಮಗಾಗಿ ಕೊಟ್ಟಿದ್ದೇವೆ ಅಂತ ಹೇಳಿದರು, ನಾವು ಇರುವೆ ಅಷ್ಟಿದ್ದೇವೆ, ಹೇಗೆ ತಗೊಳ್ಳೋದು ಅಂತ ನಾವು ಚಿಂತೆ ಬೇಕಾಗಿಲ್ಲ. ಬೆಟ್ಟದಷ್ಟು ಸಕ್ಕರೆ ಇದ್ರೂ ಕೂಡ ಇರುವೆ ತನ್ನ ಬಾಯಿಗೆ ಎಷ್ಟು ಎಟುಕತ್ತೋ ಅಷ್ಟಷ್ಟೇ ತಗೊಂಡು ಹೋಗ್ತಾ ಎಲ್ಲ ಇರುವೆಗಳು ಸೇರಿದರೆ ಬೆಟ್ಟವೇ ಸವೆದು ಹೋಗುತ್ತೆ. ಕೆಲವು ಕಡೆ ನೋಡಬಹುದು ಈ ನದಿ ಪ್ರಾಂತದಲ್ಲಿ ಕಲ್ಲು ಆ ಇರುವೆಗಳು ನಡೆದು 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 ಹಾದಿಯೇ ಆಗ್ಬಿಟ್ಟಿರುತ್ತೆ. ಕಲ್ಲೆಲ್ಲಿ, ಇರುವಿನ ಕಾಲೆಲ್ಲಿ, ಇರುವಿನ ಕಾಲು ತುಂಬಾ ಮೃದುವಾದ್ದು, ಕಲ್ಲು ಸವಿಯುತ್ತೋ ಅಂದರೆ ನಡೆದು ನಡೆದು ಸವೆದೇ ಹೋಗ್ಬಿಡುತ್ತೆ. ಹಾಗೆ ನಾವು ಹೇಳಿದ ಈ ಪ್ರಕರಣಗಳನ್ನು ಇಷ್ಟು ವಿಷಯ ಇದೆ ಎಂದು ತಿಳ್ಕೊಂಡು ನಂತರ ನಿಮ್ಮ ಕೈಗೆ ಗುರು ಗೋವಿಂದ ದಾಸರ ವಿಶೇಷವಾದ ಒಂದು ಅವರ ಅನುಗ್ರಹದಿಂದ ಅವರ ಪುತ್ರರು ಮತ್ತು ಪ್ರಿಂಟ್ ಮಾಡಿಸಿದ್ದಾರೆ, ನಿಮ್ಮ ಕೈಗೆ ಪುಸ್ತಕನೂ ಇದೆ, ಪುಸ್ತಕ ನೋಡಿಕೊಳ್ಳಿ, ನೋಡಿ ಕೇಳಿ, ನೋಡಿ ಕೇಳಿದ ಮೇಲೆ ಆ ಪುಸ್ತಕ ಮನೆಗೆ ತಗೊಂಡು ಹೋಗಿ ಚಿಂತನೆ ಮಾಡಿ, ಕನ್ನಡ ಅನುವಾದ ಇದೆ, ಹೇಳಿದ್ದನ್ನೆಲ್ಲ ನೋಡಿ, ನೋಡಿದ ಮೇಲೆ ಒಂದು ಮಾಡಿ, ಏನು ಮಾರನೇ ದಿವಸ ಮಾಡಿ. ಅಡಿಗೆ ಹೇಗೆ ಮಾಡಬೇಕು ಅಂತ ಕೇಳಿ ಬಿಟ್ಟರೆ ಅಡಿಗೆ ಮಾಡೋದು ಬರಲ್ಲ. ಅಡಿಗೆ ಹಾಳಾದರೂ ಅಡ್ಡಿ ಇಲ್ಲ ಅಂತ ಮಾರನೇ ದಿವಸ ಸ್ವಲ್ಪ ಮಾಡಿದರೆ ಯಾರೂ ತಿನ್ಲಿಕ್ಕಾಗಲ್ಲ, ನಾವೇ ತಿನ್ಬೇಕಾಗುತ್ತೆ. ಅಡ್ಡಿ ಇಲ್ಲ, ಎರಡು ಸಲ ಮಾಡಿದರೆ ಅಡಿಗೆ ಸರಿ ಹೋಗುತ್ತೆ. ಆ ರೀತಿಯಲ್ಲಿ ಏನು ಕೇಳುತ್ತೇವೆ ಇದು ಕೇಳಿ ಬಿಡುವ ಗ್ರಂಥ ಅಲ್ಲ, ಕೇಳಿ ಹಿಡಿಯುವ ಗ್ರಂಥ. ಚಿಂತನೆ ಮಾಡಿ, ಒಂದು ಇಷ್ಟು ಸೂರ್ಯಗತಿ ಪ್ರಕರಣ ಬರ್ತಾ ಇದೆ, ಇದರಲ್ಲಿ ಒಂದು ಪಂಕ್ತಿ ನೆನಪಾದರೂ ಸಾಕು ಜೀವನ ಉದ್ಧಾರ ಅಂತಾರೆ, ಕೇಳಿದರೆ ಸಾಕು ಉದ್ಧಾರ ಆಗಿಬಿಡುತ್ತೇವೆ. ಆದ್ದರಿಂದ ಸೂರ್ಯಮಂಡಲದಲ್ಲಿ ವಾಯುದೇವರ ಒಳಗೆ ದೇವರಿದ್ದಾರೆ ಇಷ್ಟು ನೆನಪಾದರೂ ಸಾಕು. ಹಾಗೆ ಚೂರು 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 ಮಾಡುತ್ತಾ ಬನ್ನಿ. ಯಾಕೆಂದರೆ ಈ ಒಂದು ಗ್ರಂಥ ನಾನು ಪ್ರವಚನಕ್ಕಾಗಿ ಬರ್ತಾ ಇಲ್ಲ, ಬರೇ ಪ್ರವಚನಕ್ಕೆ ಒಂದು ಗಂಟೆ ಕಾಲ ಏನೋ ಹೇಳಬೇಕು ಅಂತ ಬರ್ತಾ ಇಲ್ಲ. ತುಂಬ ಜನ ಬೆಂಗಳೂರಿಗೆ ಬಂದ ಮೇಲೆ ನನಗೆ ಸಂತೋಷ ಆಗಿದ ವಿಷಯ ಏನು ಅಂದರೆ, ಇದಕ್ಕೆ ಕಲ್ಯಾಣ ನಗರಿ ಅಂತ ಯಾರು ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ, ನಿಜವಾಗಿ ಸಾರ್ಥಕ ನಾಮ. ಮಾಧ್ವರು ಏನಿದ್ದಾರೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರಮೇಯ ಭಾಗ ಜನರು ಕೇಳಲ್ಲ ಅಂತ ಒಂದು ಅಪವಾದ ಇತ್ತು, ಅದು ಸುಳ್ಳು ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಪ್ರಮೇಯ ಭಾಗ ಇಷ್ಟು ಕಥೆ ಇಲ್ಲ, ಏನೂ ಇಲ್ಲ, ಬರೀ ಪ್ರಮೇಯ ಭಾಗ. ಎಲ್ಲರೂ ಚೆನ್ನಾಗಿ ಕೇಳತಾ ಇದ್ದಾರೆ. ಬರೀ ಕೇಳಿದ್ದು ಮಾತ್ರ ಅಲ್ಲ, ಈ ಗ್ರಂಥ ದೊಡ್ಡವರು ಅವರು ಕೊಟ್ಟದ್ದು, ಪ್ರತಿಯೊಬ್ಬರೂ ಚೂರು ಚಾರ ಅನುಷ್ಠಾನಕ್ಕೆ ಇಡತಾ ಇದ್ದಾರೆ. ಎಲ್ಲರೂ ಅನುಷ್ಠಾನಕ್ಕೆ ಇಡತಾ ಇದ್ದಾರೆ. ಎಲ್ಲೆಲ್ಲಿ ಪ್ರವಚನ ಆಗ್ತಾ ಇದೆ ಅಲ್ಲೆಲ್ಲೆಲ್ಲ ಕೂಡ ಅನುಷ್ಠಾನಕ್ಕಿಟ್ಟು, ಮಾರನೇ ಸಲ ಬಂದಾಗ ಆಚಾರ್ಯರೇ ಇಷ್ಟು ಅನುಷ್ಠಾನಕ್ಕಿಟ್ಟಿದ್ದೇವೆ, ಇಷ್ಟು ಬರ್ತಾ ಇದೆ, ಇನ್ನು ಬರ್ತಾ ಇಲ್ಲ, ಸಂಶಯಗಳು ಬರ್ತಾ ಇವೆ, ಪರಿಹಾರ ಮಾಡಿ ಅಂತ ಬರ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನಮ್ಮ ಪೇಜಾವರ ಸ್ವಾಮರ ಅವರ ಗರಡಿಯಲ್ಲಿ ತಯಾರಾದವರು, ಪಳಗಿದವರು, ಇಲ್ಲಿ ನಿತ್ಯ ಪ್ರವಚನಕ್ಕೆ ಬಂದು ಬಂದು ಎಲ್ಲ ತಯಾರಾದವರು, ನಾವು ಎಲ್ಲರೂ ಸೇರಿ ಮಾಡೋಣ. ಏನು ಕೇಳುತ್ತೇವೆ ಪ್ರವಚನ? ಮಾರನೇ ದಿವಸ ಉಪಾಸನೆ ಚೂರು ಅನುಷ್ಠಾನ ಮಾಡೋಣ. ಅವಾಗೇನಾಗುತ್ತೆ, ಮಾರನೇ ದಿವಸಕ್ಕೆ ಅದು ಗಟ್ಟಿಯಾಗಿ ಕೂಡುತ್ತೆ. ಒಂದು ವಾರ ಚಿಂತನೆ ಮಾಡುತ್ತಾ ಮಾಡುತ್ತಾ ಬಂದರೆ ಅಪರೂಪವಾದ ಚಿಂತನೆ ಬರುತ್ತೆ. ಸರಿಯಪ್ಪ, 14 ಪ್ರಕರಣಗಳನ್ನು ಎಷ್ಟು, 1 ಗಂಟೆ ಸಾಕು, ಚೆನ್ನಾಗಿ ಹೇಳುತ್ತಾ ಅದರ ಚಿಂತನೆ ಮಾಡಿ ಕೃಷ್ಣಾರ್ಪಣ ಅಂತ ಬಿಡಲಿಕ್ಕೆ 1 ಗಂಟೆ ಸಾಕು. ಪುಸ್ತಕ ಹಿಡ್ಕೊಳ್ಳಿ, ಮಾಡಿ. ಇದರಿಂದ ಫಲ ಏನು ಅಂದರೆ ಅಪರೋಕ್ಷ ಜ್ಞಾನ ಬರುತ್ತೆ, ಅವಾಂತರ ಫಲಗಳು ನಾನಾ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಖ್ಯವಾದ ಫಲ ಏನು ಗೊತ್ತು ಅಂದರೆ, ಸಾಯಲಿಕ್ಕೆ ಸಿದ್ಧನಾದಾಗ ತೃಪ್ತಿ ಇರುತ್ತೆ. ಇಷ್ಟು ಕಾಲ ಅರಣ್ಯಕಾಚಾರ್ಯರು ಹೇಳಿದ ಚತುರ್ದಶಿ ಗ್ರಂಥದ ಇಷ್ಟು ಅನುಸಂಧಾನ ನಿತ್ಯವೂ ಮಾಡುತ್ತಾ ಬಂದೆ ಎಂಬ ತೃಪ್ತಿ ಸಾಕು. ನಾವು ಎಷ್ಟು ಕಾರ್ತೀಕ ದೀಪದಾನ ಮಾಡಿದ್ರು, 1,00,000 ಬತ್ತಿ ಮಾಡಿದ್ರು, 1,00,000 ವ್ರತಗಳು ಮಾಡಿದ್ರು, ಬಾರದಿರುವ ತೃಪ್ತಿ ಇದರಿಂದ ಬರುತ್ತೆ. ಸತ್ತ ಕೂಡಲೇ ಸ್ವಾಮಿ ಕರ್ಕೊಂಡು ಹೋಗ್ತಾನೆ. ನರಕ ದರ್ಶನ ಆಗಲ್ಲ, ಯಮಭಟರ ದರ್ಶನ ಆಗಲ್ಲ, ಸುತರಾಮ್ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಕರಣಗಳಿಗೂ ಅವರ ಅನುಭವಕ್ಕಿಟ್ಟು ಬರದಂಥದ್ದು. ನಾವು ಕೇಳಿ ಬಿಟ್ರೆ ಎಷ್ಟು ದುಃಖ ಆಗುತ್ತೆ ಅವರಿಗೆ. ಆದ್ದರಿಂದ ಎಲ್ಲರ ಅನುಷ್ಠಾನ ಮಾಡೋಣ. ಇದರಲ್ಲಿ ಪ್ರಾತಃಕಾಲ ಅಂದರೆ ಪ್ರಾತಃಕಾಲದ ಮುಂಭಾಗದ ಕಾಲ, ಉಷಃಕಾಲದಲ್ಲಿ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಭಗವಂತ ಇದ್ದಾನೆ. ಈತನಿಗೆ ಹಿಂಕಾರ ಅಂತನೇ ಹೆಸರು. ಯಾರು? ಪ್ರದ್ಯುಮ್ನ ನಿಂತದ್ದು. ಈತನಿಗೆ ಹಿಂಕಾರ ಅಂತ ಹೆಸರು ಯಾಕೆ ಬಂತು? ಹಿಂ ಅಂದರೆ ಸೃಷ್ಟಿಯನ್ನ ಮಾಡತಾನಾದ್ದರಿಂದ ಈತನಿಗೆ ಹಿಂಕಾರ ಅಂತ ಹೆಸರು. ಆದರೆ ಇಲ್ಲಿ ನೋಡಿ ಅಂತ ಹೇಳ್ತಾರೆ, ಪ್ರದ್ಯುಮ್ನ ಬಣ್ಣ ಯಾವುದು? ಸಾಮಾನ್ಯವಾಗಿ ನಾರಾಯಣ ಕೆಂಬಣ್ಣ, ವಾಸುದೇವ ಬಿಳಿ ಬಣ್ಣ, ಸಂಕರ್ಷಣ ಪಿಂಗಳವರ್ಣ, ಪ್ರದ್ಯುಮ್ನ ಹರಿದ್ವರ್ಣ, ಅನಿರುದ್ಧ ನೀಲವರ್ಣ. ಇದು ಸಾಮಾನ್ಯ ಆ ರೂಪಗಳ ಬಣ್ಣ. ಸ್ವಲ್ಪ ನಮಗೆ ಬಣ್ಣದ ಚಿಂತನೆ ಇರಲ್ಲ. ದೇವರ ಚಿಂತನೆ ಮಾಡುವಾಗ ದೇವರು ದೇವರು ಅಂತ ಹೋಗ್ತೇವೆ, ದೇವರ ಬಣ್ಣದ ಒಂದು ಗುರುತೇ ಆಗಲ್ಲ. ಅದು ಆಚಾರ್ಯರು ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಸ್ವಲ್ಪ ದೇವರನ್ನ ಆ ಬಣ್ಣದ ಜೊತೆಗೆ ಚಿಂತನೆ ಮಾಡ್ರಪ್ಪ, ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕಡೆ ಅಂತೂ ಆಚಾರ್ಯರು ವರ್ಣನೆ ಮಾಡುವುದು ಅಷ್ಟು ಸುಂದರ ಆಗಿಬಿಡುತ್ತೆ ಅಂದರೆ ಆಚಾರ್ಯರ ವಾಕ್ಯ ಹಿಡಿದು ನಾವು ಹೋಗಿಬಿಟ್ರೆ ಎಷ್ಟು ಆನಂದ ಆಗುತ್ತೆ ಎಂಬುದಕ್ಕೆ ಒಂದು ತಾರ್ಕಾಣ ಕೊಟ್ಟು ಮುಂದಕ್ಕೆ ಹೋಗ್ತೇನೆ. ತಾತ್ಪರ್ಯದಲ್ಲಿ ಹೇಳ್ತಾರೆ, ಕೃಷ್ಣ ಪಾರಿಜಾತ ವೃಕ್ಷವನ್ನ ಹಿಡಿದುಕೊಂಡು ಬರ್ತಾ ಇದ್ದಾನೆ. ಬಂದದ್ದು ರಾತ್ರಿ ಕಾಲ, ಬರ್ತಾ ಇದ್ದಾನೆ. ಬರುವ ಕಾಲಕ್ಕೆ ಹೇಗಿದ್ದ ಅಂದರೆ ಗರುಡನ ಮೇಲೆ ಕೂತಿದ್ದ, ಗರುಡನ ಮೇಲೆ ಕೂತಿದ್ದ, ತೊಡೆಯ ಮೇಲೆ ಸತ್ಯಭಾಮೆಯನ್ನು ಕೂಡಿಸಿಕೊಂಡಿದ್ದ. ನಂತರ ಹಿಂದೆ ಪಾರಿಜಾತ ವೃಕ್ಷ ಇತ್ತು, ಬಂದ. ನಾವಿಷ್ಟೇ ಅಂದುಕೊಳ್ತೀವಿ, ಕೃಷ್ಣ ಬಂದ, ಶಂಖಧ್ವನಿ ಮಾಡಿದ, ದ್ವಾರಕಾ ನಗರಿ ಮುಂದೆ ಎಲ್ಲರೂ ಕೃಷ್ಣನನ್ನು ಆಹ್ವಾನ ಮಾಡಿದರು. ಇಷ್ಟೇ ಮುಂದಕ್ಕೆ ಹೋಗ್ತೇವೆ, ಸ್ವಲ್ಪ ನೋಡಿ ಅಂದರು. ಆಕಾಶ, ಆಕಾಶದಲ್ಲಿ ಯಾವ ಬೆಳಕೂ ಇಲ್ಲ, ಇದು ಬರುವಾಗ ಹೇಗಿದೆ ಅಂದರೆ ಹೇಳ್ತಾರೆ, ದೇವರು ಹೇಗಿದ್ದಾರೆ ಅಂದರೆ ನೀಲಿ ಬಣ್ಣ. ದೇವರಿರುವುದು ನೀಲಿ ಬಣ್ಣ, ಡೆಡ್ಲಿ ಆಪೋಸಿಟ್ ಕಾಂಬಿನೇಷನ್. ದೇವರು ಹಾಕಿದ ಬಟ್ಟೆ ಹಳದಿ ಬಣ್ಣ, ಪೀತಾಂಬರ, ಬಂಗಾರದ ಆಭರಣ. ಚಿಂತನೆ ಮಾಡಿ ಅಂತ ಹೇಳ್ತಾರೆ, ನೀಲಿ ಬಣ್ಣ, ಮೈತುಂಬ ಹಳದಿ. ನಂತರ ತೊಡೆಯ ಮೇಲೆ ಕೂತಂಥ ಸತ್ಯಭಾಮೆ ಬಂಗಾರದ ಬಣ್ಣ, ಆಕೆ ಉಟ್ಟ ಬಟ್ಟೆ ನೀಲಿ ಬಣ್ಣ, ಬಂಗಾರದ ಆಭರಣ, ಆಕೆ ಹಾಕಿದ್ದೆಲ್ಲ ರತ್ನಾಭರಣ ಹಾಕಿದ್ದಾಳೆ, ಕೆಂಪು 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 ಎಲ್ಲ ಮೈತುಂಬ. ಇವರು ಕೂತದ್ದೇ ಗರುಡನ ಮೇಲೆ, ಗರುಡ ಚಿತ್ರವರ್ಣ, ಒಂದೊಂದು ಗರಿ ಅಪರೂಪ ಪ್ರಕಾಶ. ಹಿಂದೆ ಪಾರಿಜಾತ ವೃಕ್ಷ, ಅದು ವಜ್ರ ಮಾಣಿಕ್ಯಗಳಿಂದ ತುಂಬಿದ ವೃಕ್ಷ. ಅದು ಶ್ರೀಕೃಷ್ಣ ಹೇಳುತ್ತಾರೆ, ದೇವರ ಕಾಂತಿ ಸತ್ಯಭಾಮಾದೇವಿ ಮೇಲೆ ಬಿದ್ದು ಆ ಕಾಂತಿ ಗರುಡನ ಮೇಲೆ ಬಿದ್ದು ವಿಚಿತ್ರ ಕಾಂತಿ, ಗರುಡನ ನಾನಾ ಕಾಂತಿಗಳು ಹೊರಟು ಆ ಹಿಂದೆ ಇರುವಂತಹ ಪಾರಿಜಾತ ವೃಕ್ಷದ ಮೇಲೆ ಬಿದ್ದು ಇವರ ನಾನಾ ಬಣ್ಣಗಳನ್ನ ಅದು ನಾನಾ ಕಡೆಗೆ ಚೆಲ್ಲುತ್ತಾ ಆ ಕತ್ತಲಲ್ಲಿ ಇದೊಂದು ದೊಡ್ಡ ದೀಪದಂತೆ ದೇವರು ಬರ್ತಾ ಇದ್ರು ಅಂತ ಅಪರೂಪ ಸುಂದರ ಚಿತ್ರಣ ಕೊಡುತ್ತಾರೆ. ಆ ರೀತಿಯಾಗಿ ಬಣ್ಣ ಪ್ರಧಾನ, ಜಾಗ್ರತೆ. ಬಣ್ಣ ಅಂದಾಗ ನಮ್ಮ ಬಣ್ಣವೇ ದೇವರಿಗೆ ಬಳಿಯೋದು ಬೇಡ, ಯಾಕೆ ಅಂದ್ರೆ ದೇವರ ಬಣ್ಣವೇ ಬೇರೆ, ಅಪ್ರಾಕೃತ ಬಣ್ಣ. ಇಲ್ಲಿ ಹೇಗಿದ್ದಾನೆ ಈತ ಅಂದ್ರೆ, ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಭಗವಂತ ಪ್ರದ್ಯುಮ್ನ ಇರಬೇಕಾದ ಹಳದಿ ಬಣ್ಣದಲ್ಲಿ ಹೇಗಿದ್ದಾನೆ, ಅನುದಿತ ಸೂರ್ಯ. ಇನ್ನ ಸೂರ್ಯ ಉದಯ ಆಗಿಲ್ಲ, ಆ ಸೂರ್ಯ ಇಲ್ಲ ಅಲ್ಲ, ಸೂರ್ಯ ಇದ್ದಾನೆ ಉದಯ ಆಗಿಲ್ಲ ಅಷ್ಟೇ, ಸೂರ್ಯ ಯಾವಾಗ್ಲೂ ಇರ್ತಾನೆ. ಆ ಅನುದಿತ ಸೂರ್ಯನಲ್ಲಿ ಇರುವ ಪ್ರದ್ಯುಮ್ನ ಹೇಗಿದ್ದಾನೆ ಅಂದ್ರೆ ಹೇಳ್ತಾರೆ ಶ್ಯಾಮವರ್ಣ. ಪ್ರದ್ಯುಮ್ನ ಇರಬೇಕಾದ ರೂಪ ಹಳದಿ, ಆದರೆ ಆತ ಇರುವ ರೂಪ ಎಂಥದ್ದು, ಶ್ಯಾಮವರ್ಣನ ಆಗಿದ್ದಾನೆ. ಸ್ವಲ್ಪ ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶ್ಯಾಮವರ್ಣ ಪ್ರದ್ಯುಮ್ನ ಅಲ್ಲಿ ನಿಂತಿದ್ದಾನೆ. ಅಲ್ಲಿದ್ದುಕೊಂಡು ಯಾರಿಗೆ ಆಶ್ರಯ ಅಂದ್ರೆ, ತತ್ರ ಸ್ಥಿತ್ವ ಪಶೂನಾಂ ಆಶ್ರಯೋ ಭವತಿ. ಅಲ್ಲಿದ್ದುಕೊಂಡು ಪಶುಗಳಿಗೆ ಆಶ್ರಯ. ಅದೇನದು ಅಂದ್ರೆ ನೋಡಿ, ನಾವು ಏಳಲಿಕ್ಕೆ ಮೊದಲು ಏಳುವುದು ಯಾವುದು, ಪಶುಗಳು ಪಕ್ಷಿಗಳೇ. ಯಾಕೆ, ಮೊದಲು ದೇವರು ಅವರನ್ನ ಎಬ್ಬಿಸ್ತಾನೆ, ಅವುಗಳನ್ನ ಎಚ್ಚರ ಕೊಡತಾನೆ ಭಗವಂತ, ಅವುಗಳಿಗೆ ಆಶ್ರಯಪ್ರದನಾಗಿರ್ತಾನೆ, ಅವುಗಳಲ್ಲಿ ಹುರುಪು ತಂದು ಕೊಡತಾನೆ. ಆದ್ದರಿಂದ ಈತ ಹಿಂಕಾರ ನಾಮಕನಾದ. ಅದು ಹೇಳ್ತಾ ಇದ್ದಾರೆ, ಹಿಂಕಾರ ಆಶ್ರಿತತ್ವ ದೇವಹಿ ಪಶವಃ ಹಿಂ ಶಬ್ದಂ ಕುರುವಂತಿ. ಪಶುಗಳೆಲ್ಲ ಕೂಡ ತಮ್ಮ ಬಾಯಿಂದ ಬರುವಾಗ ಆ ಶಬ್ದ ಹಿಂಕಾರದಿಂದ ಕೂಡಿಕೊಂಡೇ ಬರುತ್ತೆ. ಯಾಕೆ ಅಂದ್ರೆ ಅವು ಹಿಂಕಾರ ನಾಮಕ ಭಗವಂತನ ಆಶ್ರಯ ಪಡ್ಕೊಂಡಿರೋದರಿಂದ. ಈ ರೀತಿಯಲ್ಲಿ ಬೆಳಗ್ಗಿನ ಕಾಲ ಉಷಃಕಾಲ ಏನಿದೆ ಅಲ್ಲಿ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಭಗವಂತ ಪ್ರದ್ಯುಮ್ನ ಶ್ಯಾಮವರ್ಣದ ಪ್ರದ್ಯುಮ್ನನ್ನ ಚಿಂತನೆ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 6:30ಕ್ಕೆ ಸೇರೋಣ.